हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान् मणिग्रीव विमोचनम् स्वनाम ग्रहणादेव निरस्त ग्रह विग्रहम् वृन्दावन गतम् वन्दे ब्रह्म रुद्रेन्द्र वन्दितम् स्वान्तस्थानन्त शय्याय पूर्ण ज्ञान रसार्णसे उत्तुङ्ग वाक्तरङ्गाय मध्वदुग्धाब्धये नमः। गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम। ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शपथो बिम्बसन्निधौ। चिन्तामणिम् स्वभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे। श्रीगुरुभ्यो नमः। हरिः ओम्। ಇನ್ನ ಅವರಿಗೆ ವಿಜಯರಾಯರಿಗೆ ಅದೆಷ್ಟು ಗಿರಿಯನ್ನು ಕಂಡ ಅಭಿಮಾನವೋ ಗೊತ್ತಿಲ್ಲ. ಎಷ್ಟು ಸುಳಾದಿಗಳು ಮಾಡಿದ್ದಾರೆ, ಬರೀ ಗಿರಿ ಮೇಲೆ ಮಾಡಿದ್ದಾರೆ. ದೇವರ ಮೇಲೆ ಎಷ್ಟು ಮಾಡಿರಬೇಕು ಮಹಾನುಭಾವರು. ಗಿರಿಯ ಶಿಖರವ ಕಂಡೆ ಅರುಣ ಸುವರ್ಣಮಯ ಮಿರುಗುತ್ತಿದೆ ಚತುರ್ದಶ ಧರೆಯೊಳಗೆ ಮೆರೆಯುತ್ತಿದೆ. ಈ ಗಿರಿಯ ಶಿಖರ ಹೇಗಿದೆ ಅಂದರೆ ಅರುಣ ಸುವರ್ಣಮಯ ಅಂದರೆ ಅರುಣ ಕಾಂತಿಯಿಂದ ಒಪ್ಪುವಂಥ ಒಂದು ಪರ್ವತ ಸುವರ್ಣಮಯ ಅಂತ ಹೇಳ್ತಾರೆ. ಏನಪ್ಪ ಬಂಗಾರ ಕೂತಿದೆಯಾ, ನಮಗೇನು ಬಂಗಾರ ಕಾಣಿಸಲ್ಲ ಅಂತ ಹೇಳ್ತಾರೆ. ಆ ಪರ್ವತವೇ ಬಂಗಾರದ ಬೆಟ್ಟದ ಕೂಸು. ಬಂಗಾರದ ಬೆಟ್ಟ ಮೇರು ಪರ್ವತ, ಮೇರು ಪರ್ವತದ ಕೂಸಾದರೆ ಅದು ಬಂಗಾರ ಇರಬೇಕಾ ಇಲ್ಲವಾ? ಇರಬೇಕು. ಮತ್ತ್ಯಾಕೆ ಕಲ್ಲಾಗಿ ಕಾಣತಾ ಇದೆ ಅಂದ್ರೆ ಇಷ್ಟು ಹೇಳುತ್ತಾರೆ. ಕಲಿಯುಗದೊಳಗೆ ಇನ್ನ ಮೇರು ಪರ್ವತ ಹಾಗಾದ್ರೆ ಎಲ್ಲಿದೆ? ನಮ್ ಕಾಣಿಸ್ತಾನೆ ಇಲ್ಲ, ನಮ್ ಮ್ಯಾಪಲ್ಲಿ ಕಾಣಿಸೋದೇ ಇಲ್ಲಲ್ಲ ಅಂದ್ರೆ ಹೇಳ್ತಾರೆ. ಮೇರು ಪರ್ವತ ಪಾಪಿಗಳಿಗೆ ದರ್ಶನವೂ ಕೊಡಲ್ಲಂತೆ, ಪಾಪಿಗಳಿಗೆ ಕನಸಲ್ಲೂ ದರ್ಶನ ಕೊಡಲ್ಲ ಮೇರು ಪರ್ವತ ಹತ್ರ ಹೋಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಬೆಟ್ಟ ಸುವರ್ಣಮಯ ಅಂತ ಹೇಳಿದ್ದು ಸುಳ್ಳ ಅಂದ್ರೆ ಇಲ್ಲ, ಇದು ಸುವರ್ಣಮಯವೇ, ನಮಗೆ ಕಲ್ಲಂತೆ ಕಾಣತಾ ಇದೆ ಎಂಬ ರಹಸ್ಯವನ್ನ ವಿಜಯದಾಸರು ಹೊರಗೆ ಹಾಕ್ತಾ ಇದ್ದಾರೆ. ಗಿರಿಯ ಶಿಖರವ ಕಂಡೆ ಅರುಣ ಸುವರ್ಣಮಯ. ಇನ್ನೊಂದು ಹೇಳ್ತೀರಾ, ಸುವರ್ಣ ಒಳ್ಳೆ ವರ್ಣಗಳು ಅಂದ್ರೆ ವೇದಾಭಿಮಾನಿಗಳೇ ಅಲ್ಲಿ ನಿಂತಿದ್ದಾರೆ, ಅದರಿಂದ ಸುವರ್ಣಮಯ. ವೇದಾಭಿಮಾನಿಗಳು ಪೂರ್ಣವಾಗಿ ನಿಂತು ಭಗವಂತನ ಸೇವಾ ಮಾಡುತ್ತಾ ಇದ್ದಾರೆ. ಆ ಚತುರ್ದಶ ಧರೆಯೊಳಗೆ ಮಿರುಗುತ್ತಿದೆ ಮೆರೆಯುತ್ತಿದೆ ಅಂದ್ರೆ ಮೆರೆಯೋದೇನು ಮಿರುಗೋದೇನು ಅಂತ ಮತ್ತು ಹೇಳುತ್ತಾರೆ. ಮಿರುಗುತ್ತಿದೆ ಅಂದ್ರೆ ಹೊಳೆಯುತ್ತಾ ಇದೆ, ಮೆರೆಯುತ್ತಿದೆ ಅಂದ್ರೆ ಎಲ್ಲರ ಹೃದಯದಲ್ಲಿ ಅದು ಹೊಳೆಯುತ್ತಾ ಇದೆ, ಎಲ್ಲರೂ ನೆನೆಯುತ್ತಾ ಇದ್ದಾರೆ. ನೋಡ್ರಿ ಅವ್ರ ಮೆರವಣಿಗೆ ಬಹಳ ಚೆನ್ನಾಗಿದೆ ನೋಡಿ, ಅವರ ಮೆರವಣಿಗೆ ಇವರ ಮೆರವಣಿಗೆ ಏನ್ ಮೆರೀತಾರೆ, ಮೆರೀತಾರೆ ಅಂದ್ರೆ ಒಳ್ಳೆ ಕೀರ್ತಿವಂತರಾಗುವುದು ಹೇಳ್ತಾರೆ. ಈ ಪರ್ವತ ಇಲ್ಲಿ ಈ ಲೋಕದಲ್ಲಿ ಮಾತ್ರ ಅಲ್ಲ, ಚತುರ್ದಶ ಲೋಕದಲ್ಲೂ ಕೂಡ ವೆಂಕಟ ಪರ್ವತ ಅಂದ್ರೆ ಓಡಿ ಬರ್ತಾರೆ, ಅಂಥ ಕೀರ್ತಿ ಹೊತ್ತಿದೆ. ಎರಗುತ್ತಿದೆ ಮನವು ಇರದೆ ಕರಗುತ್ತಲಿದೆ, ದುರಿತ ಪಾಶ ಪರಿಯುತ್ತಿದೆ, ಪೀಯೂಷ ಸುರಿಯುತ್ತಿದೆ ಅನುಗಾಲ. ವರ ಕಲ್ಪ ಕಲ್ಪಕ್ಕೆ ಅರಸಿ ನೋಡಿದರು, ಈ ಗಿರಿಗೆ ಸಮಾನ ಎದುರು ಕಾಣೆ ನಾನಾವಲ್ಲಿ. ಈ ವಿಶೇಷವಾದ ಬೆಟ್ಟವನ್ನು ನೋಡಿದ ಕೂಡಲೇ ಮನವು ಇರದೆ ಎರಗುತ್ತಿದೆ. ಅಂದರೆ ಸಜ್ಜನರಾದವರಿಗೆ ಈ ಬೆಟ್ಟದ ಮಹಾತ್ಮ್ಯ ನೋಡಿದ ಕೂಡಲೇ ಬೇರೆ ಕಡೆ ಹೋಗಲ್ಲ, ಇಲ್ಲೇ ಬರಬೇಕು ಅಂತ ಮನಸ್ಸಲ್ಲೇ ಕೂತಿರುತ್ತಂತೆ. ಮನವಿರದೆ ಎರಗುತ್ತಿದೆ ಅದ ಕೇಳುತ್ತಾ ಇದ್ದಾರೆ. ಕರಗುತ್ತಲು ಇದೆ ದುರಿತ ಪಾಶ ಇನ್ನು ಹೇಳ್ತಾರೆ. ಕರಗುತ್ತಲು ಇದೆ ದುರಿತ, ನಮ್ಮ ದುರಿತ ಕರಗುತ್ತಾ ಇದೆ. ಇಲ್ಲಿ ದುರಿತ ಪಾಶ ಎರಡು ಇವೆ. ನಮ್ಮ ಕರ್ಮ ಬಂಧ, ಕರ್ಮ ಬಂಧ ಅದಕ್ಕೆ ಬುಡ ಪಾಪ ಪುಣ್ಯ ಪಾಪಗಳು ಕೂತಿವೆ. ಬುದ್ಧಿ ಕರ್ಮಾನುಸಾರಿಣಿ, ಕರ್ಮದಿಂದ ಪುಣ್ಯ ಪಾಪ, ಆ ಪುಣ್ಯ ಪಾಪಗಳಿಂದ ಮತ್ತು ಕರ್ಮ, ಆ ಕರ್ಮದಿಂದ ಮತ್ತು ಪುಣ್ಯ ಪಾಪ, ಹಾಗೆ ಹಾಗೆ ದುರಿತ ಕರಗಬೇಕು. ದುರಿತ ಕರಗಿದರೆ ಪಾಶ ಹರಿದು ಹೋಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಕರಗುತ್ತಲಿದೆ ದುರಿತ ಪಾಶ ಪರಿಯುತ್ತಿದೆ, ಪಿಯೂಷ ಸುರಿಯುತ್ತಿದೆ ಅನುಗಾಲ. ಯಾವಾಗಾದ್ರೂ ಬೆಟ್ಟವನ್ನ ಸ್ಮರಣೆ ಮಾಡುತ್ತಾರೋ ಅವರಿಗೆ ಪಿಯೂಷ ಅಮೃತದ ಧಾರೆಯೇ ಬರುತ್ತೆ, ಆನಂದ ಅಮೃತ ಧಾರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೆಟ್ಟವನ್ನ ನೆನೆಯಬೇಕಾದ ಕ್ರಮದಲ್ಲಿ ನೆನೆಯಿರಿ, ಬರೇ ಕಲ್ಲಿನಮಯ ಅಂತ ನೆನೆಯಬೇಡಿ. ಇಲ್ಲಿ ದೇವತೆಗಳು ಹೇಗೆ ನಿಂತಿದ್ದಾರೆ ಎಲ್ಲ ವರ್ಣಿಸಿದ್ವಲ್ಲ, ಇಷ್ಟೆಲ್ಲ ಸ್ಮರಣೆ ಮಾಡಿ. ವರ ಕಲ್ಪ ಕಲ್ಪಕ್ಕೆ ಅರಸಿ ನೋಡಿದರು ಈ ಗಿರಿಗೆ, ಯಾವ ಯಾವ ಕಲ್ಪದಲ್ಲಿ ಆರಿಸಿ ನೋಡಿದ್ರು ಕೂಡ ಈ ಗಿರಿಗೆ ಸಮಾನ ಕಾಣೆ ಎದುರು ಕಾಣೆ. ಅದೇನು ಸಮಾನ ಅಂದ್ರೇನು, ಎದುರು ಅಂದ್ರೇನು ಅಂದ್ರೆ ಹೇಳ್ತಾರೆ, ಸಮಾನ ಅಂದ್ರೆ ಈಕ್ವಲ್, ಇದು ಅಷ್ಟೇ ಅದು ಅಷ್ಟೇ ಎರಡು ಒಂದೇ, ಅದಿಲ್ಲ. ಎದುರು ಅಂದ್ರೆ ಇದನ್ನ ತಳ್ಳಿ ನಿಲ್ಲುವುದು ಇಲ್ಲವೇ ಇಲ್ಲ. ಸಮಾನ ಎದುರು ಅಂದ್ರೆ ಸಮಾನ ಅಧಿಕ ಎರಡು ಇಲ್ಲ. ಈ ಗಿರಿಗೆ ಸಮಾನ ಎದುರು ಕಾಣೆ ನಾನು ಆವಲ್ಲಿ, ಪರಿ ಪರಿಯ ತೆರದಿ ಶೃಂಗಾರ ಅಲಂಕಾರ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ. ಇದು ಒಳ್ಳೆ ಶೃಂಗಾರ ಅಲಂಕಾರ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ. ಅದೇನು ಸರಸ ಇದು ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. ಅಂದ್ರೆ ರಸ ರಸೋವೈ ಅಷ್ಟಮ, ಭಗವಂತ ಹೇಳುತ್ತಾರೆ ಆರು ರಸ, ಏಳನೇ ರಸ ಇಲ್ಲ, ಎಂಟನೇ ರಸ ಸುತರಾಮ್ ಇಲ್ಲ ಅಂತ ಹೇಳ್ತಾರಲ್ಲ ಆ ತರ ಸ್ವಾಮಿ ರಸ ಅಂದರೆ ರಸ ಶಬ್ದ ವಾಚ್ಯನಾದ ಭಗವಂತ ಅಲ್ಲಿ ನಿಂತಿದ್ದಾನೆ. ಆ ಭಗವಂತನಿಂದ ಕೂಡಿಕೊಂಡದ್ದರಿಂದ, ಯಾವ ಭಗವಂತನಿಂದ ಸ್ವಾಮಿ ಆ ಸ್ಕೂಟರ್ಲ್ಲೂ ಇದ್ದಾನೆ, ಕಾರಲ್ಲೂ ಇದ್ದಾನೆ, ಪರ್ವತದಲ್ಲೂ ಇದ್ದಾನೆ. ಮತ್ತೆ ದೇವರಿಂದ ಕೂಡಿಕೊಂಡದ್ದು ಕಾರು ಆಯಿತು, ಸ್ಕೂಟರು ಆಯಿತು, ನಮ್ಮ ಮನೆ ಆಯಿತು, ಎಲ್ಲವೂ ಆಯಿತು. ಎಲ್ಲಿ ದೇವರಿಲ್ಲ? ಮತ್ತೆ ಆ ಬೆಟ್ಟಕ್ಕೆ ದೇವರಿಂದ ಕೂಡಿಕೊಂಡಿದೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಏನು ಅಂದರೆ, ಆ ಬೆಟ್ಟದಲ್ಲಿ ದೇವರು ತನ್ನ ಶಕ್ತಿ ಪ್ರಕಟ ಮಾಡಿದ್ದಾನೆ, ಇಲ್ಲಿ ಪ್ರಕಟ ಮಾಡಿಲ್ಲ, ಅಷ್ಟೇ ವ್ಯತ್ಯಾಸ. ಆ ಸರಸ ಒಳ್ಳೆ ತನ್ನ ಶಕ್ತಿಯನ್ನ ಗುಣಗಳನ್ನ ಪರಾಕ್ರಮವನ್ನ ವಿಶೇಷವಾಗಿ ಗುಣ ಕ್ರಿಯೆಗಳನ್ನ ಪ್ರಕಟ ಮಾಡಿದ ಭಗವದ್ ರೂಪದಿಂದ ಕೂಡಿದೆ, ಅದಕ್ಕೆ ಸರಸದಲ್ಲಿ ಒಪ್ಪುತ್ತಿದೆ. ಆದ್ದರಿಂದಲೇನೆ ಸುಂದರ ಲಕ್ಷಣಗಳಿಂದ, ಸುಂದರವಾದ ಲಕ್ಷಣಗಳು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಈ ಟೆಕ್ನಾಲಜಿ ಬೆಳೆದು ಬೆಳೆದು ಒಳ್ಳೇದಾಯಿತು ಏನೋ ಅಂತ ಅನ್ಸುತ್ತೆ. ಮೊನ್ನೆ ಯಾರೋ ಒಂದು ಫೋಟೋ ಕಳಿಸಿದ್ದರು, ಬೆಟ್ಟ ಮಾಮೂಲಾಗೆ ಇದೆ, ಅವರ ಫೋಟೋ ತೆಗೆದರೆ ಒಂದು ದಿಕ್ಕಿಂದ ನೋಡಿದರೆ ಮನುಷ್ಯ ಅಂದ್ರೆ ಮುಖ ಸರಿಯಾಗಿ ಹೀಗೆ ಕೂತರೆ ಕಣ್ಣು ಮುಖ ಬಾಯಿ ಬಂದ್ರೆ ಹೇಗಿರುತ್ತೆ ಅದೇ ತರ ಇದೆ. ಇನ್ನೊಂದು ಕಡೆಯಿಂದ ಫೋಟೋ ತೆಗೆದು ಕಳಿಸ್ತಾರೆ ಅದನ್ನ, ಅದು ನೋಡಿದ್ರೆ ಗರುಡ ದೇವರ ಆಕೃತಿಯಲ್ಲೇ ಇದೆ. ಈ ತರ ಹೇಳ್ತಾರೆ ಸುಂದರ ಲಕ್ಷಣಗಳಿಂದ ಒಪ್ಪುತ. ಈ ಲಕ್ಷಣ ದೇವರಾಯಂದುರ್ಗಕ್ಕೂ ಹೇಳ್ತಾರೆ, ಒಂದು ಕಡೆ ನೋಡಿದರೆ ಗರುಡಾಕೃತಿ, ಇನ್ನೊಂದು ಕಡೆ ಸಿಂಹಾಕೃತಿ, ಆ ಪುಷ್ಪಗಿರಿ ಎಲ್ಲಾ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸುಂದರ ಲಕ್ಷಣಗಳಿಂದ ಶೃಂಗಾರ ಅಲಂಕಾರ ಅಂದ್ರೆ ಏನು? ಶೃಂಗಾರ ಅಲಂಕಾರ ಯಾರು ಒಂದು ಮಾಡ್ತಾರೆ ಅಂದ್ರೆ ಸಹಜವಾಗಿಯೇ ಇರುತ್ತೆ, ಅದು ನೋಡಿದ ಕೂಡಲೇ ಅಪ್ಪ ಎಷ್ಟು ಚೆನ್ನಾಗಿದೆ ಅನಿಸ್ಬೇಕು, ಆ ರೀತಿಯಾಗಿರತಕ್ಕಂಥದ್ದಿದೆ ಎಂದರು. ಈ ನೋಟ ಎಷ್ಟು ಕಾಲ ನೋಡ್ತೀರಿ ಅಂತಾರೆ ವಿಜಯದಾಸರು. ನಾವು ನೋಡ್ತೀವಿ, ನಾನು ಆ ಬೆಟ್ಟ ಒಳ್ಳೆ ನೀರು ಬರ್ತಾ ಇರುತ್ತೆ, ಬೈ ಬ್ಯೂಟಿಫುಲ್ ಸೀನ್ರಿ ಇದು ಥಟ್ ಅಂತ ತೆಗೆದುಬಿಡ್ತೀವಿ, ಯಾವುದು ಫೋಟೋ ತೆಗೆದು ಮನೆಯಾಗ ಸೂಟ್ ಕೇಸಲ್ಲೇ ಹಾಕ್ತಾ ಇರ್ತೀವಿ. ಅದ್ ತಗೊಂಡೇನು ಮಾಡ್ತೀರಾ, ಆ ಆಕಾರದಲ್ಲಿ ಸ್ವಾಮಿ ನಿಂತಿದ್ದಾನೆ, ಆ ಬೆಟ್ಟದ ಆಕಾರ, ನೀರು ಜರ ಜರ ಬರ್ತಾ ಇದ್ರೆ ಆಕಾರದಲ್ಲಿ. ಇದು ನನ್ನ ಮಾತಲ್ಲ, ಅರಣ್ಯಕಾಚಾರರು ಷೋಡಶೀಲ ಹೇಳುತ್ತಾರೆ. ಬೆಂಗಳೂರಿಗೆ ಬರ್ತಾ ಇರ್ತೀವಿ, ಊರಿಗೆ ಹೋಗಿ ಬೇರೆ ಊರಿಗೆ ಹೋಗಿ ನಮ್ಮ ಊರು ಬಂತು ಅಂತ ಕಾಣಿಸ್ತಾನೆ ಇರುತ್ತೆ. ಅಪ್ಪ ನಾಣೆ ಎಂದಾದರೂ ಬರುತ್ತಾ, ಈ ಬೆಂಗಳೂರಿನ ಆಕಾರದಲ್ಲಿ ಸ್ವಾಮಿ ಇದ್ದಾನೆ ಅಂತ ಬಂತೇನ್ರಿ? ಬರೋದೇ ಇಲ್ಲ. ಹೇಳುತ್ತಾರೆ ನಾನಾ ದ್ವೀಪಾಕಾರಾಣಿ, ದ್ವೀಪಾಕಾರಾಣಿ ಸಮುದ್ರಾಕಾರಾಣಿ. ನಂತರ ಆ ದ್ವೀಪಗಳಲ್ಲಿ ಖಗ ಮೃಗ ನರಾದಿ ಆಕಾರಾಣಿ, ಗ್ರಾಮ ಪುರ ಪಟ್ಟಣಾದಿ ಆಕಾರಾಣಿ. ದೇವರ ರೂಪಗಳು ನಿಂತಿವೆ. ಇಡೀ ಬೆಂಗಳೂರು ಅಂದ್ರೆ ಈ ಶೇಪ್ ಅಲ್ಲಿ ಸ್ವಾಮಿ ನಿಂತಿದ್ದಾನೆ. ಆತ ಸರದ್ರೆ ಇಡೀ ಬೆಂಗಳೂರು ಕೊಲ್ಯಾಪ್ಸ್. ಆ ದೃಷ್ಟಿಯೇ ನಮಗಿಲ್ಲ. ಅದು ಹೆಚ್ಚು ಕೊಡ್ತಾ ಇದ್ದಾರೆ ನಮಗೆ ಅರಣ್ಯಕಾಚಾರ್ಯರು. ಅಯ್ಯ ನೋಡ್ರೋ ಇದನ್ನ, ಆ ಎಲ್ಲಿ ನೋಡ್ತೀವಿ ಆ ಸೀನರಿ ಅಂತ ನೋಡ್ತೀವಿ. ಆಯಾ ಬೆಟ್ಟದಲ್ಲಿ ಆಯಾ ಗಿಡದ ಆಕಾರದಲ್ಲಿ ಸ್ವಾಮಿ, ಆಯಾ ಕಲ್ಲುಗಳ ಆಕಾರದಲ್ಲಿ ಸ್ವಾಮಿ, ಆಯಾ ಗುಂಪು ಗುಂಪಾದ ಹಕ್ಕಿಗಳ ಆಕಾರದಲ್ಲಿ ಸ್ವಾಮಿ, ಪಶುಗಳ ಆಕಾರದಲ್ಲಿ ಸ್ವಾಮಿ, ಆ ಕಿರಿಕಿರಿ ಶಬ್ದದಲ್ಲಿ ಸ್ವಾಮಿ. ಏನಿದ್ದಾನೆ ಆ ಸೌಂದರ್ಯ ಅವನದ್ದು, ಆಯಾ ಆಕಾರದ ಭಗವಂತನ ಸೌಂದರ್ಯ. ತತ್ತದ್ರೂಪ ತನ್ನಾಮ ತದಾಕಾರ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲೇ ಸ್ವಾಮಿ ಇದ್ದಾನೆ. ಅದಕ್ಕೆ ಶೃಂಗಾರ ಅಲಂಕಾರ. ಏನಪ್ಪ ಎಲ್ಲಾ ಕಡೆ ಅಷ್ಟೇ ಅಲ್ಲ, ನಮ್ಮನೆ ಪಕ್ಕದಲ್ಲೂ ಕೂಡ ಗಿಡ ಇರುತ್ತೆ, ಅಲ್ಲಿ ದೇವರಿರ್ತಾರೆ, ಅಲ್ಲಿ ಕೂಡ ದೇವರಿದ್ದಾರೆ, ಅದೇನು ವಿಶೇಷ ಅಂತ ಕೇಳಿದರೆ, ಇಲ್ಲಿ ಭಗವಂತ ಯಾವ ರೀತಿಯಾಗಿ ಪ್ರಕಟ ಆಗಿದ್ದಾನೆ ಅಂದ್ರೆ, ಚೂರ ಆತನ ಶರಣಾಗತನಾಗಿ ಹೊರಟ್ರೆ ಸಾಕು ಆ ತಲೆಯಲ್ಲಿ ಹೊಳೆತ ಬರುತ್ತೆ. ಹೌದು 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 ಈತ ಇದ್ದಾನೆ ಎಂಬುದು ಹೊಳೆತ ಬರುತ್ತೆ, ಮಿಕ್ಕ ಕಡೆ ಅದು ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಶೃಂಗಾರ ಅಲಂಕಾರ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ ವರಗಿರಿಯ ತಿಮ್ಮ ತಿರುಮಲ ತಿರುವೇಂಗಳ ಉರಗಗಿರಿಯ ವಾಸ ವಿಜಯ ವಿಠಲರೇಯ ನೇರುತ್ತ ಉತ್ಸಾಹದಲ್ಲಿ ಸುರರೊಡೆಯನಿಪ್ಪ. ದೇವತೆಗಳ ಒಡೆಯ ಹೇಗಿದ್ದಾನೆ? ಉತ್ಸಾಹದಲ್ಲಿದ್ದಾನಂತೆ. ಅಂದ್ರೆ ನಮಗೆ ನಿನ್ನ ಉತ್ಸಾಹ ಇಲ್ಲ ಇವತ್ತು ಬಂತು ಅದಕ್ಕೆ ಹೇಳ್ತೀವಿ ಇವತ್ತು ಉತ್ಸಾಹ ಬಂದಿದ್ದೀವಿ. ಆದ್ರೆ ಉತ್ಸಾಹ ಯಾವಾಗ ಕಡಿಮೆ ಆಗೋದಿಲ್ಲ, ಯಾವಾಗೂ ಉತ್ಸಾಹ ಇರುತ್ತೆ. ಅದ್ಯಾಕ್ರಿ ಹೇಳ್ಬೇಕು ಉತ್ಸಾಹದಿಂದ ಇಪ್ಪ ಅಂದ್ರೆ? ಇಲ್ಲ, ಆತನಲ್ಲಿ ಉತ್ಸಾಹ ಇದ್ರು ಪ್ರಕಟ ಮಾಡಲ್ಲ, ನಮ್ಮಲ್ಲಿರ್ತಾನೆ ಬಿಂಬ. ನೋಡಿ ನಾವು ಮೈ ತುಂಬಾ ಆಭರಣ ಹಾಕೊಳ್ಳೋಣ, ನಮ್ಮ ಪ್ರತಿಬಿಂಬ ಹಾಗೇ ಕಾಣಬೇಕು. ಬೇರೆ ಕಾಣುತ್ತಾ? ಕಾಣಲ್ಲ. ಆದರೆ ನಮ್ಮ ಬಿಂಬ ಸ್ವಾಮಿ ಅನಂತ ಗುಣಪೂರ್ಣ, ನಾವು ಅವಗುಣದ ಖಡಿ, ಅದು ಹೇಗ್ವಿ ಸಾಧ್ಯ? ನಾವು ಆಭರಣ ಹಾಕೊಂಡು ಬಿಂಬ ಪ್ರತಿಬಿಂಬ ಮಾತ್ರ ಬೋಳಾ ಕಾಣ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಅಂದ್ರೆ ಅಲ್ಲಿ ಅರಣ್ಯಕಾಚಾರ ಟೆಕ್ನಿಕ್ ಹೇಳ್ತಾರೆ, ಹಾಗಲ್ಲಪ್ಪ ಈತ ಬಹಳ ಟೆಕ್ನಿಕ್ ಬಳಸ್ತಾನೆ. ಹೇಗೆ ಅಂದ್ರೆ, ಇಬ್ಬರು ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ, ಇಬ್ಬರು ಕೋಟ್ಯಾಧೀಶ್ವರ ಹೆಂಡತಿಯರೇ, ಒಬ್ಬ ಆಕೆ ಮೈ ತುಂಬಾ ಆಭರಣ ಹಾಕೊಂಡು ಬಂದಿದ್ದಾಳೆ, ಇನ್ನೊಬ್ಬ ಆಕೆ ಬರೇ ಕರಿಮಣಿ ಸರ ಹಾಕೊಂಡು ಬಂದಿದ್ದಾಳೆ. ಇಬ್ಬರು ಬರ್ತಾ ಇದ್ದಾರೆ. ಜನ ಕರೆಯೋದು ಏನಂತ ಕರೀತಾರೆ? ಇಬ್ಬರನ್ನ ಕೋಟ್ಯಾಧೀಶ್ವರರು ಅಂತ ಕರೀತಾರ, ಇಲ್ಲದೆ ಒಬ್ರು ಬೇರೆ ಒಬ್ರು ಒಂದು ಅಂತ ಹೇಳ್ತಾರ? ಯಾಕೆ ಹಿಂದೆ ಕಾಣ್ತಾ ಇದೆ, ಬಿಲ್ಡಿಂಗ್ ಎಲ್ಲ ಕಾಣ್ತಾ ಇದೆ ಇಬ್ಬರದು. ಒಬ್ಬಾಕೆ ಮಾತ್ರ ಹಾಕೊಂಡು ಬಂದಾಳೆ, ಒಬ್ಬಾಕೆ ಏನೋ ಹಾಕೊಂಡು ಬಂದಿಲ್ಲ. ಹಾಕೊಂಡು ಬಂದಿಲ್ಲ ಅಂದಷ್ಟು ಮಾತ್ರ ಕೋಟ್ಯಾಧೀಶ್ವರ ಅಲ್ಲೇನು, ಅವರನ್ನ ಹಾಗೆ ಕರೀತಾರೆ. ನಮ್ಮೊಳಗಿರುವ ಬಿಂಬ ಅನಂತ ಗುಣಪೂರ್ಣನಾಗಿದ್ರೂ ಕೂಡ ಒಂದು ಸರ, ಗುಣಗಳ ಸರ ಯಾವುದು ಪ್ರಕಟ ಮಾಡತಾ ಇಲ್ಲ, ಒಳಗೆ ಬಚ್ಚಿಟ್ಟು ಬೀಗ ಹಾಕಿಟ್ಟಿದ್ದಾನೆ. ಅದಕ್ಕೆ ಅನಂತ ಗುಣಪೂರ್ಣ ಇದ್ರೂ ಕೂಡ ನಾವು ಯಾವ ಗುಣ ಇಲ್ಲದೆ ಎದುರು ಹೀಗೆ ಬೋಳ ಆಗಿ ನಿಂತಿದ್ದೇವೆ. ಅದಕ್ಕೆ ದೇವರನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡೋದರ ರಹಸ್ಯ ಏನು ಅಂದರೆ, ನನಗೀ ಗುಣ ಬೇಕಯ್ಯ, ನನ್ನ ಮೇಲೆ ಹಾಕೊಂಡ್ರೆ ಏನು ಉಪಯೋಗ? ನೀನು ಗುಣ ತೆಗೆದು ನಿನ್ನ ಮೇಲೆ ಹಾಕೊಂಡ್ರೆ ಅಂದ್ರೆ ನಿನ್ನ ಗುಣ ಪ್ರಕಟ ಮಾಡಿದರೆ ನನ್ನಲ್ಲಿ ಗುಣ ಬರುತ್ತೆ, ಇದು ಗುಣಚಿಂತನ ಅಂತ ಹೇಳ್ತಾರೆ. ಹಾಗೆ ದೇವರಲ್ಲಿ ನಾವು ಕೇಳ್ಕೋಬೇಕಂತೆ. ಅಟ್ಲೀಸ್ಟ್ ಏನು ಭಾಗವತದಲ್ಲಿ ಹೇಳ್ತಾರೆ, 30 ಗುಣಗಳು ಪಡೆಯಿರಪ್ಪ. ಆ 30 ಗುಣಗಳು ಬಂದು ಕೂಡಲೇ 30 ಭಾಗವತ ಧರ್ಮಗಳು ಬಂದ ಕೂಡಲೇ ಭಗವಂತ ಅನುಗ್ರಹ ಮಾಡುತ್ತಾನೆ, ಕೇಳಿದ್ರೆ ಸಾಕು ಅಂತ ಹೇಳ್ತಾರೆ. ಅಂತಹ ಕಾಲಕ್ಕೆ ಪಡೆಯೋ ರೀತಿ ಹೇಗೆ? ಸಾಮಾನ್ಯ ನಾವು ಹೇಳ್ತೀವಿ, ದೀಸ್ ಆರ್ ದಿ ಥಿಂಗ್ಸ್, 30 ಧರ್ಮಗಳಿವೆ ಪಡ್ಕೊಂಡು ಬನ್ನಿ. ಆಯ್ತು ಆಚಾರ್ಯ, ನಾಳಿಂದೆಲ್ಲ ಪ್ರಯತ್ನ ಮಾಡ್ತೀವಿ. ಎಲ್ಲಿಂದ ಬರಬೇಕು ಅದು? ಅವನು ಕೊಟ್ರೆ ಬರಬೇಕು, ಇಲ್ಲದ್ರಿಲ್ಲ. ಅಪ್ಪ ನಾಣೆ ಬರಲ್ಲ, ಆ ಪಡೆಯೋ ಸೀಕ್ರೆಟ್ಟೇ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನೊಳಗಿರುವ ಬಿಂಬನಲ್ಲಿ ಈ 30 ಅಪ್ರಾಕೃತ ಗುಣಗಳು ಕೂತಿವೆ. ಈ ಹೆಸರಿಂದ ನೀನಿಂಥ ಗುಣವಂತ ಇಂಥ ಗುಣವಂತ ಅಂತ ಚಿಂತನೆ ಮಾಡ್ತಾ ಬಂದರೆ ಅಂಥ ಗುಣದೇವ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡಿದರೆ ನಮ್ಮಲ್ಲಿ ಪ್ರಾಕೃತವಾದಂತಹ ಗುಣ ಅಂತ ಅದು ಹೊರಗೆ ಬರ್ತಾ ಬರುತ್ತೆ. ಈ ಪ್ರೊಸೀಜರ್ ಇಂದ 30 ಗುಣಗಳು ನಾವು ಪಡೆಯಬೇಕು. ಸಿಲೆಬಸ್ಸೇ ಗೊತ್ತಿಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ವಿಚಿತ್ರ ಸಾಧನೆ ಮಾಡ್ತಾ ಇರ್ತೀವಿ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅಲ್ಲ ನಾ ಸುಮ್ಮನೆ ಹೇಳ್ತಾ ಇಲ್ಲ. ಅರಣ್ಯಕಾಚಾರ ಭೋಗರ್ದು ಬಿಡ್ತಾರೆ, ಏನ್ ಸಾಧನೆ ಮಾಡ್ತಾ ಇದ್ದೀರಾ, ಮಾಡಬೇಕಾಗಿದ್ದೇನು ತಿಳ್ಕೊಳ್ಳದೆ ಸುಮ್ಮನೆ ಹೋಗ್ಬಿಡ್ತಾ ಇದ್ದೀರಾ, ಅದು ಏನ್ ಮಾಡ್ತಾ ಇದ್ದೀರಿ. ನಮ್ಮ ಸಾಧನೆ ಹೇಗಿರುತ್ತೆ ಅಂದ್ರೆ, ಈ ತುಳುವಿನಲ್ಲಿ ಗಾದೆ ಇದು ಬರುತ್ತೆ, ಎಂಕ ಪಣಂಬೂರಿಗೆ ಹೋದ ಅಂತ. ಎಂಕ ಅಂತ ಮನೆಯಾಗಿದ್ದ, ಒಳ್ಳೆ ಕೆಲಸದವ, ಒಳ್ಳೆ ಹೇಳಿದ ಕೂಡಲೇ ಟಕ್ ಅಂತ ಮಾಡಿಬಿಡ್ತಾ ಇದ್ದ. ಗಂಡ ಹೆಂಡತಿ ಇದ್ರು, ಒಂದು ದಿವಸ ರಾತ್ರಿ ಮಾತಾಡ್ಕೊಳ್ತಾ ಇದ್ದಾರೆ, ನಾಳೆ ಪಣಂಬೂರಿಗೆ ವೆಂಕನನ್ನು ಕಳಿಸ್ಬೇಕು. ಎದ್ದು ಕೂತಿದ್ದ, ಕೇಳಿಸ್ತಾ ಇತ್ತು ಅವನಿಗೆ. ಕೇಳಿದ ಕೂಡಲೇ ಅವನು ಉತ್ಸಾಹ ಹೇಳಿದ್ರ, ಉತ್ಸಾಹ ತುಂಬಾ ಉತ್ಸಾಹ. ಅಯ್ಯೋ ಇವನು ಪಣಂಬೂರಿಗೆ ಹೋಗ್ಬೇಕಾ, ಅವ್ರು ಹೇಳೋದಕ್ಕೆ ಮುಂಚೆ ನಾನೇ ಹೊಟ್ಟೋದ್ರಾಯ್ತಲ್ಲ, ಅವಳು ಹೇಳಲಿಕ್ಕೆ ಮುಂದೆ ಹೊರಟೇ ಹೋಗ್ಬಿಟ್ಟ, ಬೆಳಿಗ್ಗೆ 6ಕ್ಕೆ ಸೇರ್ಬೇಕು ಅಂದ್ರೆ ಸೇರೇ ಬಿಟ್ಟ. ಅವ್ರು ಬೆಳಿಗ್ಗೆ 6ಕ್ಕೆ ಇವನು ಹೇಳಬೇಕು ಅನ್ಕೊಂಡಿದ್ದು, 6ಕ್ಕೆ ಇವನು ಸೇರೇ ಬಿಟ್ಟಿದ್ದ. ಖುಷಿಯ ಖುಷಿ ಅವನಿಗೆ. ಆದ್ಮೇಲೆ ಕ್ವಶನ್ ಬಂತು, ಯಾಕೆ ಬಂದೆ ನಾನು, ನಾನು ಇದು ತಿಳ್ಕೊಳ್ದಂಗೆ ಬಂದ್ನಲ್ಲ, ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಬಂದ್ಬಿಟ್ಟೆ, ಏನು ಮಾಡಬೇಕು ಬಂದು ಅಂತ ಗೊತ್ತಿಲ್ಲ. ಆ ತರ ಆಯ್ತು ನಮ್ ಸಾಧನೆ. ಏನು ಮಾಡಿದ್ದೇ ಮಾಡಿದ್ದು, ದಾನ ಕೊಟ್ಟಿದ್ದೇ ಕೊಟ್ಟಿದ್ದು, ಎಲ್ಲ ಮಾಡಿ, ಪರ್ಪಸ್ ಏನೋ ಗೊತ್ತಿಲ್ಲ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಅಷ್ಟೇ ಸಾಕು, ನಮ್ಗಿನ್ನೇನು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಭಗವಂತ ಹೇಗೆ ನಿಂತಿದ್ದಾನೆ ಇಲ್ಲಿ, ಮುಂದೆ ಹೇಳ್ತಾರೆ, ಧರಗಿದು ವೈಕುಂಠಪುರವಿದು ನಿಜವೆಂದು. ಆ ವೈಕುಂಠಪುರ ಏನಿದೆ ಅರ್ಥ, ಆ ವೈಕುಂಠಪುರ ಏನಿದೆ, ಈ ಬೆಟ್ಟವು ವೈಕುಂಠಪುರ ಅಂತ ಯಾರು, ನಾವಲ್ಲ, ಸುರರು ಕಿನ್ನರರು ಸಿದ್ಧರು ಗರುಡರು ಸಾಧ್ಯರು ಗಂಧರ್ವರು ಊರಗ ಯಕ್ಷರು ಕಿಂ ಪುರುಷರು ಚಾರಣರು ವರಮುನಿಗಳು ಭೂಸುರರು ಮೊದಲಾದ ಪರಿಪರಿ ಜ್ಞಾನಿಗಳು ಚರಿಸುವರು ವಿಸ್ತರ ವೈರಾಗ್ಯದಲ್ಲಿ ಪರಮ ಪುರುಷ ತಿಮ್ಮ ವಿಜಯ ವಿಠಲನ ಸ್ಮರಿಸಿ ಗಿರಿಯಲ್ಲಿ ಪರಗತಿ ಬಯಸುತ್ತ ಚರಿಸುವರು. ಇದು ಭೂಮಿಯ ವೈಕುಂಠ ಅಂತ ತಿಳ್ಕೊಳ್ತಾರಂತೆ ಇವರೆಲ್ಲ, ನಾವು ತಿಳಿಯಲ್ಲ ಅವರು ತಿಳ್ಕೊಳ್ತಾರೆ ಅಂತ ಅರ್ಥ. ವಿಸ್ತಾರ ವೈರಾಗ್ಯದಲ್ಲಿ ಬರ್ತಾರಂತೆ, ವಿಸ್ತಾರ ವೈರಾಗ್ಯದಲ್ಲಿ ಬರ್ತಾರಂತೆ, ಇದು ವೈಕುಂಠ ಅಂತ ತಿಳಿದು ಬರ್ತಾರಂತೆ. ಯಾಕೆ, ಪರಮ ಪುರುಷನಿದ್ದಾನೆ ಭಗವಂತ ಅಂತ ಬರ್ತಾರಂತೆ. ಆ ವಿಜಯ ವಿಠಲನ ಸ್ಮರಿಸಿ ಗಿರಿಯಲ್ಲಿ ಪರಗತಿ ಬಯಸುತ್ತ ಬರ್ತಾರಂತೆ. ಏನರ್ಥ ಅಂತ ಹೇಳ್ತಾರೆ, ಇದು ವೈಕುಂಠ 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 ಅಂತ ಹೇಳ್ತೀರಾ, ಯಾಕೆ, ಅದು ವೈಕುಂಠ ಸರಿ, ಆ ವೈಕುಂಠದಂತೆ ಇದು ವೈಕುಂಠ ಅಂತ ಹೇಳ್ತೀರಲ್ಲ, ಬೇಸ್ ಏನದಕ್ಕೆ, ಬೇಸೆಯಾಗಿ ಅದೇ ಕಲ್ಲೇ ನಮ್ಮನಲ್ಲಿದೆ, ಅದೇ ಬೆಟ್ಟನೇ ಇನ್ನೊಂದು ಬೆಟ್ಟ ಇದೆ, ಅದನ್ನು ವೈಕುಂಠ ಅಂದ್ರೆ ಇದನ್ನ ಯಾಕೆ ಅನ್ನಬಾರದು ಅಂದ್ರೆ ಹೇಳ್ತಾರೆ, ಅಲ್ಲ ದೇವರಲ್ಲಿ ನಿಂತಿದ್ದಾರೆ ಅದಕ್ಕೆ ವೈಕುಂಠ, ಇಲ್ಲಿದ್ದಾನೆ ದೇವರಿಲ್ಲ ಜಾಗ ಇಲ್ಲಿ ವೈಕುಂಠ ಯಾಕಾಗಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಹಾಗಲ್ಲ, ಭಗವಂತ ವೈಕುಂಠದಲ್ಲಿ ಎಷ್ಟು ರೂಪದಿಂದ ಇದ್ದಾನೋ, ಮಾಮೂಲು ಬೆಟ್ಟದಲ್ಲಿರಲ್ಲ, ವೈಕುಂಠದಲ್ಲಿ ಎಷ್ಟು ರೂಪಗಳಿಂದ ಪ್ರಕಟ ಆಗಿದ್ದಾನೋ ಅಷ್ಟೇ ರೂಪಗಳಿಂದ ಅದೇ ತಾಕತ್ತು ಪ್ರಕಟ ಮಾಡತಾ ಇಲ್ಲಿ ನಿಂತಿದ್ದಾನೆ, ಅದಕ್ಕೆ ಇದು ವೈಕುಂಠ ಅಂದ್ರು. ಹೇಗೆ ಜ್ಞಾನಿಗಳಾದವರಿಗೆ ಪದಾರ್ಥ ಕಾಣಲ್ಲ, ಅಲ್ಲಿ ಭಗವದ್ ರೂಪವೇ ಕಾಣತಾ ಇರುತ್ತೆ, ಹಾಗೆ ನೋಡದಂತೆ ವೈಕುಂಠದಲ್ಲಿ ಎಷ್ಟೆಷ್ಟು ರೂಪಗಳು ಭಗವಂತನದ್ದು ಚೆನ್ನಾಗಿದೆಯೋ ಅವೆಲ್ಲ ಕಾಣತಾ ಇವೆ. ನೋಡಿದ್ರೆ ಇದು ವೈಕುಂಠ ಅಲ್ಲವ, ವೈಕುಂಠ ಅಂತ ಸ್ಟ್ಯಾಂಪ್ ಹಾಕ್ಲಿಕ್ಕೆ ಯಾವುದು ಪ್ರಧಾನ ಅಳತೆ ಕೋಲು ಅಂದ್ರೆ ಸ್ವಾಮಿಯ ರೂಪಗಳೇ. ಈ ರೂಪಗಳು ಎಷ್ಟೆಷ್ಟಿವೆ ಎಷ್ಟೆಷ್ಟಿವೆ ಅಂತ ನೋಡತಾ ಅದರ ಪ್ರಕಾರ ಕ್ಷೇತ್ರಗಳ ಪಟ್ಟಿ ಮಾಡುತ್ತಾರೆ, ಇದು ದೊಡ್ಡದು ಇದು ಚಿಕ್ಕದು ಇದು ಚಿಕ್ಕದು, ಹೇಗರಿ ಮಾಡ್ತೀರಾ, ಎಲ್ಲಾ ಕಡೆ ಈ ದೇವರೇ ಕೂತಿದ್ದಾರೆ, ಹೌದಾ, ಶ್ರೀನಿವಾಸ ಅಲ್ಲೇ ಕೂತಿದ್ದಾನೆ, ವರಾಹ ಸ್ವಾಮಿ ಅಲ್ಲೇ ಕೂತಿದ್ದಾನೆ, ಇನ್ನ ಎಲ್ಲರೂ ಕೂತಿದ್ದಾರೆ, ಎಲ್ಲಾ ಕ್ಷೇತ್ರಗಳಿವೆ, ಎಲ್ಲಾ ಕ್ಷೇತ್ರಗಳೇ ಆದಾಗ ಮತ್ತೆ ಇದು ದೊಡ್ಡದು ಇದು ಚಿಕ್ಕದು ಅಂತ ಹೇಗೆ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಅಂದ್ರೆ, ಅಲ್ಲಲ್ಲಿ ಭಗವಂತ ಪ್ರಕಟ ಮಾಡಿದ ತನ್ನ ರೂಪಗಳ ತಾಕತ್ತು ಗುಣಗಳು ಏನೇನು ಪ್ರಕಟ ಮಾಡಿದ್ದಾನೆ. ಎಲ್ಲಿಗೆ ಹೋದರೆ ಇದೇ ನಮಸ್ಕಾರ ಇನ್ನೊಂದು ಕಡೆ ಹಾಕೋದು ಬೇರೆ, ಶ್ರೀನಿವಾಸನಿಗೆ ಹಾಕೋದು ಬೇರೆ, ಆತ ಕೊಡುವ ಫಲ ಬೇರೆ, ಆತನೇ ಬೇರೆ ಕಡೆ ಕೊಡುವ ಫಲ ಬೇರೆ. ಈ ಡಿಫರೆನ್ಸ್ ಇದ್ದದ್ದಕ್ಕೆ ಅದಕ್ಕೆ ಹೇಳುತ್ತಾ ಧರಗಿದು ವೈಕುಂಠಪುರವಿದು ನಿಜವೆಂದು, ನಿಜ ಅಂದ್ರೆ ಇಷ್ಟು ರೂಪಗಳು ನಿಂದೆ ಅಂತ ತಿಳಿದುಕೊಂಡು ವಿಸ್ತಾರ ವೈರಾಗ್ಯದಲ್ಲಿ ಚರಿಸುವರು. ವೈರಾಗ್ಯ ಅಂತ ಹೇಳ್ತಾರೆ, ವೈರಾಗ್ಯ ಶಬ್ದದ ಅರ್ಥ ಏನು? ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಶ್ರೀಹರಿಯಲ್ಲೇ ಮನಸ್ಸಿಡೋದು, ಅನ್ಯತ್ರ ಅರತಿಹಿ, ಬೇರೆ ಕಡೆ ಮನಸ್ಸು ಹೋಗದೇ ಇರೋದು ಅದು ಕಸಕ್ಕೆ ಸಮಾನ. ಇನ್ನ ನಮಗೆ ಸ್ವಲ್ಪ ಸರಿಯಾಗಿ ಬರಬೇಕಾದ್ರೆ ಸ್ವಲ್ಪ ಖಾರವಾಗಿ ಹೇಳಬೇಕು. ಅದಕ್ಕೆ ನಮ್ಮ ಗೋಪಾಲದಾಸರು ಹೇಳ್ತಾರೆ, ನಿನ್ನ ಬಿಟ್ಟು ಅನ್ಯ ಎನಗೆ ವಮನ ಸಮವೆನಿಸಲಿ ಹರಿಯೇ. ಯಾವುದು ವಮನ ಸಮಾನ ಆಗಬೇಕು ಅಂದ್ರೆ, ಯಾವುದು ಯಾವುದು ನನಗೆ ಸುಖ ಕೊಡುತ್ತೆ ಅಂತ ವ್ಯಕ್ತಿಗಳನ್ನ ಪದಾರ್ಥಗಳನ್ನ ನೋಡ್ತಾ ಇರ್ತೀನೋ ಅದು ನನಗೆ ಬುದ್ಧಿ ಇಲ್ಲದೆ ನೋಡ್ತಾ ಇದ್ದೇನಪ್ಪ. ನಿಜವಾಗಿ ನೋಡಿದರೆ ಅದು ಕಸದ ತೊಟ್ಟೆ, ಅಲ್ಲಿಂದ ವಾಸನೆ ಬರುತ್ತಷ್ಟೇ ಸುಖ ಬರಲ್ಲ. ಸುಖ ಕೊಡೋದು ನೀನೇ ಎಂಬ ಎಚ್ಚರ ಇಲ್ಲ, ಅದಕ್ಕಾಗಿ ಇದರ ಸಂಗ್ರಹ ಮಾಡ್ತಾ ಇದ್ದೇನೆ, ಹರಿಯೇ ಎಚ್ಚರ ಕೊಡು. ಅದಕ್ಕೆ ಇದು ವೈರಾಗ್ಯ ಅಂದ್ರು. ಅಂದರೆ ಬೇರೆ ಕಡೆ ದೇವರು ಬಿಟ್ಟರೆ ಯಾವುದು ನನಗೆ ಬೇಕಾದ್ದಿಲ್ಲ, ಅಲ್ಲಿಂದ ನನಗೆ ಬೇಕಾದ ಸುಖ ಬರಲ್ಲ, ನನಗೆ ಬೇಕಾದವರು ಸುಖ ಕೊಡುವವನು ಇವನೊಬ್ಬನೇ ಅಂತ ತಿಳಿದು ಬರುವುದೇ ವೈರಾಗ್ಯ. ವೈರಾಗ್ಯ ಅಂದ್ರೆ ತಿನ್ನೋದು ಬಿಟ್ಟೆ, ಕುಡಿಯೋದು ಬಿಟ್ಟೆ, ಹಾಗಿದ್ದೆ ಹೀಗಿದ್ದೆ. ಅದಕ್ಕೆ ಹೇಳ್ತಾರೆ, ಕಾಗಿಯಂತೆ ಮೈ ಕರ್ರಗೆ ಮಾಡಿಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಎಲ್ಲ ಒಣ ಏನ್ ತಿಂದಂಗಿದ್ರೆ ಅದು ವೈರಾಗ್ಯ ಅಲ್ಲ. ಸ್ವಾಮಿ ಕೊಟ್ಟದ್ದನ್ನ ಉಂಡು ದೇವರಿಗೆ ಅರ್ಪಿಸುವುದೇ ನಿಜವಾದ ವೈರಾಗ್ಯ ಅಂತ ಹೇಳ್ತಾರೆ. ಏನ್ ಅರ್ಪಿಸುವುದು, ಉಂಡು ಅರ್ಪಿಸುವುದು ಅಂದರೆ ಏನೇನು ಕೊಡುತ್ತಾನೋ ಅದು ಉಣ್ಣುವಾಗ ಅದರೊಳಗೆ ಭಗವದ್ ರೂಪ ನಿಂತಿದೆ, ಅವನೇ ಸುಖ ಕೊಡತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ, ಪದಾರ್ಥ ಸುಖ ಕೊಡೋದೇ ಇಲ್ಲ ಎಂಬ ಎಚ್ಚರಪೂರ್ವಕ, ಕಟ್ಟೆಚ್ಚರಪೂರ್ವಕ ಪದಾರ್ಥ ಅನುಭವಿಸುವ ಕಾಲಕ್ಕೆ ಹೇ ಸ್ವಾಮಿ ನೀ ಸುಖ ಕೊಡತಾ ಇದ್ದೀಯಾ ಎಂಬ ಆ ಚಿಂತನೆಯಿಂದ ಪದಾರ್ಥ ಅನುಭವಿಸಿ ಹರೇ ನೀ ಕೊಟ್ಟದ್ದು ನಿನಗರ್ಪಿತ ಅಂತ ಯಾರು ಮಾಡುತ್ತಾರೋ ಅದನ್ನ ಸರಿಯಾದ ವೈರಾಗ್ಯ ಅಂತ ಕರೀತಾರೆ. ಅದನ್ನ ವಿಸ್ತಾರ ವೈರಾಗ್ಯದಲ್ಲಿ ಚರಿಸುವರು. ಪರಮ ಪುರುಷ ನಮ್ಮ ವಿಜಯ ತಿಮ್ಮ ವಿಜಯ ವಿಠಲನ ಸ್ಮರಿಸಿ, ಭಗವಂತನ ಸ್ಮರಣೆ ಮಾಡ್ತಾರಂತೆ. ಏನಂತ ಸ್ಮರಣೆ ಮಾಡ್ತಾರೆ? ಗುಣಚಿಂತನೆ ಹೇಳಿಕೊಡ್ತಾರೆ. ತಿರುಪತಿಗೆ ಹೋದರೆ ದೇವರನ್ನು ಏನಂತ ಸ್ಮರಣೆ ಮಾಡಬೇಕು ಅಂದ್ರೆ ಪರಮಪುರುಷಾಯ ನಮಃ ಚಿಂತನೆ ಮಾಡಿ. ಏನ್ರಿ ಪರಮಪುರುಷ ಪರಮಪುರುಷ ಅಂದ ಅರ್ಥ ಹೇಳುತ್ತಾರೆ, ಪುರುಷ ಅಂತ ಶಬ್ದಕ್ಕೆ ಅರ್ಥವೇ ಹೇಳುತ್ತಾರೆ, ಅವ್ಯಾಹತ ಷಡ್ಗುಣ ಐಶ್ವರ್ಯ ಸಂಪನ್ನತ್ವಾತ್ ಪುರುಷ ನಾಮ, ಎಡಬಿಡದ ಕುಂದಿಲ್ಲದ ಅದ್ಭುತವಾದ ಆರು ಬಗೆಯ ಸಂಪತ್ತು ಯಾರಿಗೆ ಇರುತ್ತೋ ಅವನನ್ನ ಪುರುಷ ಅಂದ್ರು. ಅಂಥ ಪುರುಷ ಅವನೇನಾಗಿದ್ದಾನೆ? ಪರಮಶ್ಚಾಸೌ ಪುರುಷಶ್ಚ, ಇವನು ಪರಮ ಶ್ರೇಷ್ಠ, ಲಕ್ಷ್ಮೀದೇವಿಕ್ಕಿಂತ ಶ್ರೇಷ್ಠ, ಅಷ್ಟೇ ಅಲ್ಲ ಸೌಭಾಗ್ಯವಂತ ಅಂತ. ಈ ರೀತಿ ಎರಡು ಗುಣಗಳು ಚಿಂತನೆ ಮಾಡಿದರೆ ನಮಗೆ ಅದ್ಭುತವಾದಂತಹ ಭಾಗ್ಯ ಕೊಡತಾನೆ, ತನ್ನ ನೆನಪಿನ ಭಾಗ್ಯ ಕೊಡತಾನೆ, ತನ್ನ ಜ್ಞಾನ ಅನುಷ್ಠಾನಕ್ಕೆ ಬರುವಂತೆ ಮಾಡತಾನೆ. ಅಷ್ಟೇ ಅಲ್ಲ, ಅಂಥ ಜ್ಞಾನ ಬಂದು ಅನುಷ್ಠಾನ ಮಾಡುವವರಲ್ಲಿ ನಮ್ಮನ್ನ ಪರಮ ಶ್ರೇಷ್ಠರನ್ನಾಗಿ ಮಾಡುತ್ತಾನೆ. ಶ್ರೇಷ್ಠರಾಗಿ ಮಾಡುವುದು ಅಂದ್ರೆ ಹೇಗೆ? ಯಾರ ದೃಷ್ಟಿಯಲ್ಲಿ ಶ್ರೇಷ್ಠರಾಗಬೇಕು ಅಂದರೆ, ಲೋಕದ ದೃಷ್ಟಿಯಲ್ಲಿ ಶ್ರೇಷ್ಠರಾದ್ರೆ ಏನು ಉಪಯೋಗ? ಶಾಲು ಶಕಲಾದಿ ತಮಗೆ ಸಿಗುತ್ತಷ್ಟೇ. ಕೊಡಬೇಕಾಗಿದ್ದಾರು ಒಳಗೆ ಕೂತವರು 24 ತತ್ವಾಭಿಮಾನಿಗಳು ಜ್ಞಾನಿಗಳು ನಮ್ಮನ್ನು ನೋಡಿ ಮೆಚ್ಚಬೇಕಂತೆ, ಎಸ್ ನೀನು ಕರೆಕ್ಟ್ ಪಾಸ್ ಆಗಿದ್ದಿ ಪಾಪ ಅಂತ ಕರೀಬೇಕು, ಆ ಥರ ಬದುಕಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬದುಕಬೇಕಾದರೆ ದೇವರನ್ನ ಪರಮ ಪುರುಷ ಅಂತ ಚಿಂತನೆ ಮಾಡಬೇಕು. ತಿರುಪತಿಗೆ ಹೋದರೆ ಅಲ್ಲ, ಹೋದರೆ ಅಲ್ಲ, ಇಲ್ಲೇ ಅವನಿದ್ದಾನೆ ಸ್ವಾಮಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನ ಫಲ ಮರ ಗಿಡ ಬಳ್ಳಿ ಖಗ ಮೃಗ ನಾನಾ ಕುಲದ ಜೀವಿಗಳೆಲ್ಲ ಚರಿಸುವರು, ಅಮರಾದಿ ಕುಲದೆವರೆಲ್ಲ ಜನಿಸಿ ಬಂದು ಒಂದು ರೂಪಿಲಿ, ಅಮರಾದಿ ಕುಲದವರೆಲ್ಲ, ದೇವತೆಗಳೆಲ್ಲರೂ ಕೂಡ, ಅದು ಕುಲ ಅಂದ್ರು. ಆ ದೇವತೆಗಳಲ್ಲೂ ಕುಲ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಕುಲಗಳಿವೆ. ಆ ಅಮರಾದಿ ಕುಲಗಳೆಲ್ಲ, ಆ ಕುಲಗಳಲ್ಲಿ ಯಾರ್ಯಾರಿರ್ತಾರೆ ಅವರೆಲ್ಲ ಒಂದು ರೂಪಿಲಿ ಫಲ, ಮರ, ಗಿಡ, ಬಳ್ಳಿ, ಖಗ, ಮೃಗ, ನಾನಾ ರೀತಿಯಲ್ಲಿ ವಿಶೇಷವಾಗಿ ಜೀವಿಗಳ ರೂಪದಲ್ಲಿ ಅವರು ಚರಿಸ್ತಾರಂತೆ. ಒಂದು ರೂಪದಲ್ಲಿ ಚಲಿಸುತ್ತಾ ಬಲು ಭಕುತಿಯಲ್ಲಿ ಸಾಧನ ಮಾಡುತ್ತಾ, ಬಳ ಭಕ್ತಿಯಿಂದ ಸಾಧನ ಮಾಡುತ್ತಾ ಇರ್ತಾರಂತೆ. ಮಾಡ್ಲಿ, ನಾವನ್ನೋದಷ್ಟೇ ಅಲ್ಲ, ಯಾರೇನು ಮಾಡಿದ್ರೆ ನಮಗೇನು. ಇವಾಗ ನಮ್ಗೆ ಯಾಕೆ ಹೇಳ್ತಾ ಇದ್ರು, ಒಂದು ಗಂಟೆ ಇಷ್ಟು ಹೇಳ್ತಾ ಇದ್ರಲ್ಲ, ಆ ಬೆಟ್ಟದಲ್ಲಿ ಯಾರೋ ಕೂತ್ಕೊಂಡು ಏನೋ ಸಾಧನೆ ಮಾಡ್ತಾರೆ ಅಂತ ತಿಳ್ಕೊಂಡದಕ್ಕೆ ನಮಗೇನ್ ಬರುತ್ತೆ, ನಂಗೆ ಪ್ರಾಫಿಟ್ ಏನು ಅಂದ್ರೆ ಹೇಳ್ತಾರೆ. ಸುಲಭರಾಗಿಪ್ಪರು ಆವಾಗ ಸುಜನಕ್ಕೆ ಪೊಳೆದು ಕಂಗಳಿಗೆ ಗೋಚರವಾಗುತ್ತಾ, ಮಲರಿಗೆ ಎಂದಿಗೆ ಕಾಣಿಸರು ಇದರ ನೆಲೆಯ ಬಲ್ಲರು ಹರಿದಾಸರಯ್ಯ. ನಮಗಂತೂ ಸಾಧನೆ ಆಗಬೇಕು, ಅದಕ್ಕಾಗಿ ನಾವು ಹುಟ್ಟಿ ಬಂದದ್ದು. ಸಾಧನೆ ಆಗಬೇಕಾದರೆ ಒಂದು ಗಂಟತ್ತು ಪ್ರವಚನ ಎಲ್ಲರೂ ಹೇಳಿದ್ರು ಕೇಳಿದ್ರೆ ಬರಲ್ಲ, ಅದು ಸಾಧನೆ ಹೌದು ಇಲ್ಲ ಅಂದಿಲ್ಲ. ಅಷ್ಟೇ ಸಾಧನ ಅಲ್ಲ, ಒಳಗೆ ತುಂಬಾ ಕೂತಿದೆ, ಸಿಲೆಬಸ್ ಪೇಪರ್ ತುಂಬಾ ಕೂತಿದೆ, ಟೆಕ್ಸ್ಟ್ ಬುಕ್ ಗೊತ್ತಿಲ್ಲ, ಕ್ವಶನ್ ಪೇಪರ್ ಗೊತ್ತಿಲ್ಲ, ಎಕ್ಸಾಮ್ ಬರಲಿಕ್ಕೆ ಹೋಗ್ಬಿಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಳಗೆ ಸಾಧನ ತುಂಬಾ ಕೂತಿದೆ, ತಿಳ್ಕೋಬೇಕು, ತಿಳಿದದ್ದನ್ನ ಒಳಗೆ ಅನುಷ್ಠಾನಕ್ಕಿಡಬೇಕು, ಒಳಗಿನ ಅನುಷ್ಠಾನವೇ ಬೇರೆ ಕೂತಿದೆ, ಅಂಥ ಅನುಷ್ಠಾನ ಗುರುಗಳಿಂದ ತಿಳ್ಕೋಬೇಕಾಗುತ್ತೆ. ಆ ಗುರುಗಳು ಯಾರಪ್ಪ ಅಂದ್ರೆ ಅಂಥವರು ಆ ಬೆಟ್ಟದಲ್ಲಿ ತಿರುಗಾಡ್ತಾ ಇರ್ತಾರಂತೆ. ಅದಕ್ಕೆ ಹೇಳ್ತಾರಲ್ಲ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಇನ್ಯಾರಕ್ಕೋಸ್ಕರ ಬಂದೀಯ, ನಿನ್ನನ್ನ ತೋರುವವರು ಇಲ್ಲಿ ಬರ್ತಾರೆ, ಅವರನ್ನು ನೋಡ್ಲಿಕ್ಕೆ ಬಂದೆ. ಹೌದಪ್ಪ, ಅವರಿಗಾದ್ರೆ ವಿಜಯದಾಸ ರೂಪದಲ್ಲಿ ಬಂದಿದ್ರು, ನಮಗೆ ಯಾರು ಇಲ್ಲ. ಅಂತಹ ಕಾಲಕ್ಕೆ ಏನ್ ಮಾಡಬೇಕು ಅಂದ್ರೆ, ಅಲ್ಲಿಗೆ ಹೋದರೆ ಇವರೆಲ್ಲ ತಿರುಗಾಡತಾ ಇದ್ದಾರೆ ಅಂತ ಸ್ಮರಿಸಿ, ಯಾವಾಗ ಅಲ್ಲಿ ಹೋದಾಗ ಮಾತ್ರ ಅಲ್ಲ ಇಲ್ಲಿ ಕೂಡ, ಅವರನ್ನ ಅಪ್ಪ ದೊಡ್ಡವರು ನೀವೆಲ್ಲ ತಿರುಗಾಡತಾ ಇರ್ತೀರಾ, ಜನರಿಗೆ ಅನುಗ್ರಹ ಮಾಡುತ್ತೀರಾ, ನಮಗೆ ಜ್ಞಾನ ಕೊಡಿ ಅಂತ ಇಲ್ಲೇ ಸ್ಮರಣೆ ಮಾಡ್ತಾ 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 ಅಲ್ಲಿ ಹೋದಾಗೂ ಸ್ಮರಣೆಯಿಂದ ದೊಡ್ಡವರಿರ್ತಾರೆ, ಯಾರಾದರೂ ದರ್ಶನ ಕೊಟ್ರೆ ಒಳ್ಳೇದು ಅಂತ ಹಂಬಲಿಸಿ ಹೋಗ್ತಾ ಇದ್ರೆ ಬರ್ತಾರಂತೆ. ಬಂದು ದರ್ಶನ ಕೊಟ್ಟು ನಮಗೆ ಬೇಕಾದ ಹೇಳಿ ಅದೃಶ್ಯರಾಗಿ ಹೋಗ್ತಾರೆ. ಹೌದಾ, ಹೀಗೂ ನಡೆಯುತ್ತ? ಅದ ಹೇಳ್ತಾರೆ, ಇದರ ನೆಲೆಯ ಬಲ್ಲರು ಹರಿದಾಸರಯ್ಯ. ಜ್ಞಾನಿಗಳಿಗೆ ಮಾತ್ರ ಇದು ಗೊತ್ತಾಗತ್ತೆ, ದಡ್ರಿಗೆ ಗೊತ್ತಾಗುತ್ತಾ? ಹೇಳ್ತಾರೆ, ಬಲ ಮಲರಿಗೆ ಎಂದಿಗೆ ಕಾಣಿಸರು. ಮಲರು ಅಂದ್ರೆ ಮಾನಸಿಕ ಮಲ ಯಾರಿಗಿರುತ್ತೆ ಅವ್ರಿಗೆ ಕಾಣಿಸಲ್ಲ. ಮಾನಸಿಕ ಮಲ ಯಾರಿಗಿರುತ್ತೆ? ಅಹಂಕಾರ ಕೂತಿದ್ದವರಿಗೆ, ನನಗೇ ಎಲ್ಲ ಗೊತ್ತು ಅಂತ ತಿಳ್ಕೊಂಡಿರ್ತಾರಲ್ಲ, ಅಪ್ಪನಾಣೆ ಅವ್ರಿಗೆ ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರೆ. ಬಲವಂತ ವೆಂಕಟ ವಿಜಯ ವಿಠಲರೇಯ ಸಲಹುವ ಈ ಗಿರಿಯ ಸಾರಿದ ಜನರಿಗೆ. ಈ ಗಿರಿಗೆ ಯಾರ್ಯಾರು ಬರ್ತಾರೆ ಅವರನ್ನ ಭಗವಂತ ಅನುಗ್ರಹ ಮಾಡಿ ರಕ್ಷಣೆ ಮಾಡುತ್ತಾನೆ. ಇನ್ನು ಹೇಳುತ್ತಾರೆ, ಊರಗ ಗಿರಿಯ ಯಾತ್ರೆ, ಊರಗ ಗಿರಿಯ ಯಾತ್ರೆ ದುರುಳ ಮಾನವರಿಗೆ ದೊರಕಾದು ದೊರಕಾದು. ಅವರು ಎರಡು ಮೂರು ಸಲ ಹಾಕ್ಬಿಡ್ತಾರೆ ದಾರಢ್ಯಕ್ಕಾಗಿ. ಊರಗ ಗಿರಿಯ ಯಾತ್ರೆ ದುರುಳ ಮಾನವರಿಗೆ ದೊರಕಾದು ದೊರಕಾದು. ಹೋಗ್ತಾರಲ್ಲಿ ಎಲ್ಲರೂ ಅಂದ್ರೆ ದೊರೆತಾರೆ ಫಲಿಸಾದು. ಸೊಮ್ಮನೆ ಏನೋ ಚೂರು ಆ ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಆ ತರ ಕೊಟ್ಟು ಕಳಿಸ್ಬಿಡ್ತಾನೆ ಭಗವಂತ. ಬಂದಿಯಲ್ಲ, ಯಾ ನಿಮ್ ಕಾರ್ ಬೇಕಾ, ಆ ಕಾರ್ ತಗೋ, ಇದು ತಗೋ ಅಂದ್ರೆ ಅಲ್ರಿ ಬೇಕಾಗಿದ್ದೆ ಅದು, ಕಾರು ಬಿಲ್ಡಿಂಗು ಬಂಗ್ಲ ಪ್ರಮೋಷನ್ ಚೆನ್ನಾಗಿರೋದು ಇದೇ ಲೆಕ್ಕ, ನಾವು ಅದೇ ಕೇಳ್ಕೊಬಹುದು. ಶ್ರೀನಿವಾಸನ ಹತ್ರ ಹೋಗಿ ಎಂದಾದ್ರೂ ಕೂಡ ನಾವು ಕೇಳೋದೇನು ಲಿಸ್ಟ್ ಏನಿದೆ, ನಾನ್ ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಕಾರು ಚೆನ್ನಾಗಿರ್ಬೇಕು, ಬಿಲ್ಡಿಂಗ್ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಇದೇ ತಾನೇ ಕೇಳಿದ್ದು. ಇದೇ ಬಿಟ್ಟು ಏನಾದ್ರೂ ಕೇಳಿದ್ವ? ಅವರು ಅದೇ ಕೇಳುತ್ತಾರೆ, ನಾನು ಅದೇ ಕೇಳುತ್ತೀನಿ. ದೇವರವರಿಗೆ ಕೊಡುತ್ತಾ ಇದ್ದಾರೆ ಮತ್ತೆ ಕೊಡಲ್ಲ ಅಂತ ಹೇಳುತ್ತೀರಲ್ಲ, ಏನಿದು? ಯಾತ್ರೆ ಮಾಡಿದರೆ ಫಲ ಬರಬೇಕು, ಅವರಿಗೆ ಫಲ ಕೊಡಲ್ಲ ನಮಗೆ ಕೊಡ್ತಾರೆ ಅಂತ ಹೇಳಿದರೆ ಅವರಿಗೇನು ಬಂದಿರಬಾರದು. ಇವರು ಎಷ್ಟು ಜನ ಹೋಗ್ತಾರೆ ಮತ್ತು ಹೇಳ್ತಾರೆ, ಶ್ರೀನಿವಾಸ ಕಾಣಿಸಿದ ನಂಗೆ ಬಿಲ್ಡಿಂಗ್ ಬರುತ್ತೆ ಅಂತ ಹೇಳಿದ್ರೆ ಬಂದ್ಬಿಡ್ತು, ಇವೆಲ್ಲ ಹೇಳ್ತಾನೆ ಇರ್ತಾರೆ ಅವರು. ಮತ್ತೆ ಫಲ ಫಲಿಸಾದು ಅಂದ್ರೆ ಫಲ ಅಂದ್ರೆ ಏನು ಅಂತ ಕೇಳಿದ್ರು. ಈ ಲಿಸ್ಟ್ ಎಲ್ಲ ಇಟ್ಕೊಂಡು ಹೋಗ್ತೀವಲ್ಲ, ಇದು ಫಲ ಅಲ್ಲ, ಫಲರೂಪದ ವಿಷ. ಇದ್ಯಾಕ್ರಿ ಹೀಗೆ ಹೇಳ್ತೀರಾ? ಹೊಸ ಪ್ರವಚನ ಅಂದ್ರೆ ಇಷ್ಟೇ, ಸ್ವಾಮಿ ನಮ್ಮನ್ನ ಇಲ್ಲಿಗೆ ಕಳಿಸಿದ. ಯಾಕೆ ಕಳಿಸಿದ? ಅದು ಯಾವಾಗ್ಲೂ ನಾವು ಯಾಕೆ ಬಂದ್ವಿ ಎಂಬುದು ನೆನಪಿರ್ಬೇಕು ನೋಡಿ. ಅದು ಇಂಪಾರ್ಟೆಂಟ್ ಥಿಂಗ್, ಅದು ಅದು ಮರತೆ ಹೋಗ್ಬಿಡ್ತಾ ಇರ್ತೀವಿ. ಇಲ್ಲಿ ಕಳಿಸಿದ ಯಾಕೆ ಅಂದ್ರೆ, ಅನುದಿನ ಎಷ್ಟು ವರ್ಷ ಬದುಕ್ತೀವೋ ಪ್ರತಿದಿನ ಪ್ರತಿ ಕ್ಷಣ ಆದರ ಪೂರ್ವಕ ಶ್ರೀಹರಿಯ ನೆನಪು ಬರಬೇಕು. ಆ ನೆನೆಯಲಿಕ್ಕೆ ಬಂದದ್ದು, ಆ ನೆನಪು ಬರಲಿಕ್ಕೆ ಈ ಮೇಲಿನ ಎಲ್ಲ ವೈದಿಕವಾದ ಸಂಪ್ರದಾಯ, ವೇದೋಕ್ತ ಕರ್ಮಾನುಷ್ಠಾನ ಬೇಕೇ ಬೇಕು. ಅದು ಯಾವುದಕ್ಕೆ ಕಾರಣ? ದೇವರ ಸತತ ನೆನಪಿಗೆ ಕಾರಣ, ಆದರ ಪೂರ್ವಕ ಸತತ ನೆನಪಿಗೆ ಕಾರಣ ಈ ಜನ್ಮ ಕೊಟ್ಟದ್ದು. ದೇವ ಹೇಳಿದ, ನಿನ್ನನ್ನ ಕಡೆಗೆ ಕಳಿಸ್ತಾ ಇದ್ದೇನೆ, ನನ್ನನ್ನೇ ನೆನೆದು ಬಾ, ಇದು ನಿನ್ ಡ್ಯೂಟಿ. ಆದರೆ ನಿಂದೇ ಟ್ಯಾಂಕ್ ತುಂಬ ಪಾಪ ಕೂತಿದೆ, ನಿಂದೇ ಟ್ಯಾಂಕ್ ತುಂಬ ಪುಣ್ಯವೂ ಕೂತಿದೆ. ಈ ಎರಡೂ ಖರ್ಚಾಗ್ಲೇಬೇಕು. ಈ ಎರಡು ಖರ್ಚಾಗಬೇಕಾದ ಎರಡು ಬೇರೆ ಬೇರೆ ಎಣ್ಣೆ ನಮ್ದೇ. ಎಷ್ಟು ಟ್ಯಾಂಕ್ ಅಂದ್ರೆ ಚಿಕ್ಕದಲ್ಲ, 20,000 tons ಹೇಳ್ತಾರಲ್ಲ, ಅಮ್ಮನೇ ಆಗಿರುತ್ತೆ ನೋಡಿ. ಹಾಗೆ ಯಾವ ವಿಷವಾಯುಗಳು ತುಂಬಿರ್ತಾರಲ್ಲ, 20,000 tons 20 lakh tons ಅಂತ ಆತರ ಇದೆ. ಅದು ಖರ್ಚಾದ್ರೆ ಹೊರತು ಮೇಲಕ್ಕೆ ಪರ್ಮಿಷನ್ ಇಲ್ಲ, ಅದು ಖರ್ಚು ಮಾಡಿಕೊಂಡೇ ಹೋಗ್ಬೇಕು. ಎರಡು ಟ್ಯಾಂಕರ್ ಅದರಿಂದ ಬರ್ತಾ ಇದೆ. ಎಲ್ಲಾ ಖರ್ಚಾಗಬೇಕಂತ ಸತ್ತು ಹೋಗ್ಬಿಡ್ತೀವಿ ನಾವು. ಅದಕ್ಕೇನು ಮಾಡ್ತಾನೆ, ಆ ಎಣ್ಣೆ ಎಲ್ಲ ದೀಪ ಉರಿತಾ ಇದೆ, ಎರಡು ದೀಪಗಳು ಉರಿತಾ ಇವೆ, ಒಂದು ದುಃಖದ ದೀಪ ಒಂದು ಸುಖದ ದೀಪ ಉರಿತಾ ಇದೆ. ಆ ಎಣ್ಣೆ ಖರ್ಚಾಗ್ತಾ ಇದೆ, ಅದು ಸೆಟ್ ಮಾಡಿದ್ದಾನೆ. ಈ ಜನ್ಮದಲ್ಲಿ ಈ ದೀಪ ಇಷ್ಟು ಉರಿಬೇಕು, ಈ ಲೆವೆಲ್ ಅಲ್ಲಿ ಉರಿಬೇಕು ಅಂತ ಮೀಟರ್ ಅಲ್ಲಿ ಸೆಟ್ ಮಾಡಿರ್ತಾನೆ. ಹೌದಾ? ನಾವೇನಂತೀವಿ, ಈ ದೀಪ ಉರಿಲಿ ಈ ದೀಪ ಬೇಡ, ಸುಖದ ದೀಪ ಉರಿಲಿ ದುಃಖದ ದೀಪ ಶಾಂತ ಆಗಲಿ ಅಂತ. ಅದಕ್ಕಂತಾನೆ ಇದು ಉರಿಯದಿದ್ರೆ ರಾಯರ ಹತ್ರ ಹೋಗ್ತೀವಿ, ಶ್ರೀನಿವಾಸರ ಹತ್ರ ಹೋಗ್ತೀವಿ. ಏನಪ್ಪ, ದುಃಖವೇ ಬೇಡ, ಒಳ್ಳೇದು, ಈ ಜನ್ಮ ದುಃಖ ಬೇಡವಾ? ಸರಿ, ಆಯುಧ ಹಾಗೆ ಇರುತ್ತೆ, ಎರಡನೇ ಜನ್ಮಕ್ಕೆ ಡಬಲ್ ಆಗಿ ಉರಿಯುತ್ತೆ. ಅದು ಬೇಕಾ? ಬೇಡಪ್ಪ, ಇದ್ದಿದ್ದೆ ಸಾಕು ಅಲ್ವಾ? ಸರಿ, ಈ ಸುಖ ದುಃಖಗಳ ಲಕ್ಷಣ ಏನು ಅಂತ ಹೇಳ್ತಾನೆ. ಬರೇ ಸುಖ ಅನುಭವಿಸಿ ದುಃಖ ಅನುಭವಿಸದೆ ಅಲ್ಲ, ನಿನ್ನ ಮೇನ್ ಜೀವನದ ಪರ್ಪಸ್ ಯಾವುದಪ್ಪ ಅಂದ್ರೆ, ದೇವರನ್ನ ನೆನೆಯೋದೇ ಪರ್ಪಸ್. ಅದೇ ಇಲ್ಲವಾ ಹೇಗಿರುತ್ತೆ ಗೊತ್ತಾ? ನೋಡಿ, ನಾನು ಸುಮ್ಮನೆ ಅಂಬೋದಲ್ಲ, ನನ್ನ ಸರಿ ಸೇರಿಸಿಕೊಂಡೇ ನಾ ಹೇಳ್ತಾ ಇರ್ತೇನೆ, ನಿಮ್ಮನ್ನ ಯಾರು ಅಂಬಲ್ಲ ನಾನು. ಎಲ್ಲ ಸಾಧನೆ, ವಿಚಿತ್ರ ಸಾಧನೆ ಆಗ್ತಾ ಇದೆ. ಏನು ತಂಬಿಗಳು ತೊಳೆದಿದ್ದೆ, ಕಲಶಗಳು ಇಟ್ಟಿದ್ದು, ಎಲ್ಲ ವಸ್ತ್ರಗಳು ಹಾಕಿದ್ದು, ಊಟಗಳು ಹಾಕಿದ್ದು, ಹೊಗಳಿದ್ದು, ಎಲ್ಲ ನಡೀತಾ ಇದೆ. ದೃಷ್ಟಾಂತ ಹೇಗಿರುತ್ತೆ ನಾವು ಮಾಡೋ ಸಾಧನೆ? ನೀವೇ ಹೇಳಿ, ವರಮಹಾಲಕ್ಷ್ಮಿ ಮಾಡಿದ್ರೆ ಎಷ್ಟೊತ್ತಾಯ್ತು? ಬೆಳಿಗ್ಗಿಂದ ರಾತ್ರಿ ಸಾಯಂಕಾಲ ಊಟ ಆಗೋಟೊತ್ತಿಗೆ 3-4 ಹೌದು. ಅಂದ್ರೆ ಲೇಟ್ ಆಗಿ ಮಾಡಿದ್ರೆ ಒಂದು ಹಬ್ಬ, ಇವತ್ತು ಬೇಗ ಮಾಡಿದ್ರೆ ಮಾಮೂಲು ದಿವಸ, ಊಟ ಇವತ್ತು ಲೇಟ್ ಆಗುತ್ತೆ ಅದು ಹಬ್ಬ. ಸುಸ್ತಾಗಿ ಊಟ ಮಾಡಿದಕ್ಕೆ ಸುಸ್ತಾಗಿ, ಅಡಿಗೆ ಮಾಡಿದಕ್ಕೆ ಸುಸ್ತಾಗಿ ಕೂತ್ರೆ ಅದು ಹಬ್ಬ ಮಾಡಿದ ಸಂತೋಷ. ಅದು ಇನ್ನೇನು ಗೊತ್ತಿರ ನಮಗೆ, ಬೆಳಿಗ್ಗೆ ಒಂದು ಎರಕೊಳ್ತೀವಿ, ನಂತರ ಅಡಿಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಇದು ಬಿಟ್ಟು ಹಬ್ಬ ಅಂದೇನದ ಇಲ್ಲ, ಅದೇ ಹಬ್ಬ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಈ ಪುಣ್ಯ ಪಾಪಗಳೆರಡಿವೆ ಅಲ್ಲ, ಅದು ಏನು ಮಾಡುತ್ತೆ ನಮ್ಮನ್ನ ಅಂದ್ರೆ, ಹೇಳ್ತಾರೆ ಸುಖ ಕೊಡುತ್ತೆ ದುಃಖ ಕೊಡುತ್ತೆ, ಸುಖವೂ ಕೂಡ ದೇವರನ್ನ ಮರೆಸುತ್ತೆ. ಹೌದಾ? ದೇವರ ನೆನಪೇ ಪ್ರಧಾನ ಜೀವನದ ಗುರಿಯಾದರೆ ಅದನ್ನ ಮರೆಸುವಂತ ವಿಷ ಸುಖ, ಅದನ್ನ ಮರೆಸುವ ವಿಷ ದುಃಖವೂ ಕೂಡ. ದುಃಖ ಬಂದ್ರೆ ಸಾಕು, ತುಂಬಾ ಅಪ್ಪಳಿಸಿ ಹಾಕ್ಲಿ ದುಃಖ ಬರಲಿ, ದೇವರು ಬೇಡ ದೆವ್ವ ಬೇಡ ಅಂತ ಕೂತಿರ್ತಾರೆ ಅಲ್ವಾ? ಆ ಟೈಮ್ನಲ್ಲಿ ಏನೂ ಬೇಡ, ಸೈಲೆಂಟ್ ಆಗಿ ಕೂತ್ಬಿಟ್ಟು ಮತ್ತ ಸ್ವಲ್ಪ ರಿಪೇರ್ ಆದ್ರೆ ದೇವರು ಪೂಜೆಗೆ ಬರ್ತಾರೆ, ಇಲ್ಲಾಂಗಿರ ಇಲ್ಲ. ಆಗ್ಲಿ, ಒಳ್ಳೆ ಅಪ್ಪಳಿಸಿ ಹಾಕ್ಲಿ, ಯಾರೋ ಹೋಗ್ಲಿ ಬೇಕಾದವರು, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹೌದಾ? ಹಾಗಾದರೆ ಸುಖ ಆದರೂ ದುಃಖ ಆದರೂ ದೇವರ ನೆನಪನ್ನ ಮರೆಸುವ ಎರಡು ವಿಷದ ಪಾತ್ರ. ದೇವರ ನೆನಪೇ ನಮಗೆ ಒಳ್ಳೆ ಅಮೃತ ಆದರೆ ಅದನ್ನ ಮರೆಸೋದು ವಿಷವೇ. ಇವ ದೇವ ಅಂದ, ನಿನಗೆ ಈ ಜನ್ಮದಲ್ಲಿ ಎಷ್ಟು ಸುಖ ಬರಬೇಕೋ ಮೊದಲೇ ಫಿಕ್ಸ್ಡ್, ಎಷ್ಟು ದುಃಖ ಬರಬೇಕೋ ಮೊದಲೇ ಫಿಕ್ಸ್ ಮಾಡಿದ್ದೇನೆ. ಅಂತ ಕಾಲಕ್ಕೆ ನೀವು ಜಾಗಂಟೆ ಜಾಸ್ತಿ ಬಾರಿಸಿದ ಮಾತ್ರ ಹೆಚ್ಚು ಕೊಡಲ್ಲ, ಸುಖ ಕೊಡಲ್ಲ ಹೆಚ್ಚು. ದೇವರತ್ರ ಬಿದ್ದು ಒದ್ದು ಏ ಓ ಏನು ಕೊಡಲ್ಲ ಅಪ್ಪ, ನಾನೇ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತೇನೆ. ದುಃಖ ಆದ್ರೂ ಕೂಡ ನೀನು ಬೇಡ ಅಂದ್ರೂ ಬಿಡಲ್ಲ, ಬೇಕು ಅಂದ್ರೂ ಕೊಡಲ್ಲ, ಎಷ್ಟು ಎರಡು ಫಿಕ್ಸ್ ಆಗಿದೆ. ಹೌದಾ? ಅಂತ ಕಾಲಕ್ಕೆ ನನ್ನ ಹತ್ರ ಬಂದು ಒಣ ಬಾಯ್ ಬಾಯ್ ಹರ್ಕೊಂಡು ಎಲ್ಲ ಸುತ್ತು ತಿರುಗಾಡಿ ಕೊಡು ಕೊಡು ಅಂದ್ರೆ ನಾನು ಕೊಡ್ತೀನಾ? ಕೊಡಲ್ಲ. ಅವ ನಾವು ಕೇಳಿದ್ವಿ, ನಾನು ಇಷ್ಟು ಕಷ್ಟಪಟ್ಟು ನಿನಗೆ ಪಂಚಾಮೃತ ಮಾಡಿಸಿ ಎಲ್ಲಾ ಮಾಡಿಸಿ ಎಲ್ಲಾ ಒದ್ದಾಡಿ ಮಾಡ್ತಾ ಇದ್ರೆ ನೀನು ಕೊಡಲ್ಲ ಅಂತೀಯಲ್ಲ, ಸುಖ ಯಾಕೆ ಅಂದ್ರೆ, ಅವಾಗಂದ ನೀನು ನನ್ನ ನೆನೆಯಲಿಕ್ಕೆ ಬಂದದ್ದೋ ಮಹಾರಾಯ, ಆ ನೆನೆಯಲಿಕ್ಕೆ ಅಡ್ಡಿಯಾಗಿ ನಿನ್ನ ಕರ್ಮಾನುಸಾರ ಇರುವ ಆ ಪುಣ್ಯದಿಂದ ಬರುವ ಸುಖವೇ ನಾಶ ಮಾಡುತ್ತಾ ಇದೆ. ಏನು ದೇವರ ನೆನಪನ್ನ, ಮೊದಲೇ ನಿನ್ನ ಪ್ಯಾಕೆಟ್ ಅಲ್ಲಿ ವಿಷ ಕೂತಿದೆ, ಸೈನೈಡ್ ಪ್ಯಾಕೆಟ್ ಮೊದಲೇ ಇದೆ. ಈಗ ನೀನು ಬಂದು ತಿರುಪತಿಗೆ ಬಂದು ನನ್ನ ಸೇವಾ ಮಾಡಿ ಕೇಳಿದ್ದೇನು, ಇನ್ನೊಂದು ಎಕ್ಸ್ಟ್ರಾ ಪ್ಯಾಕೆಟ್ ಪೊಟ್ಯಾಸಿಯಂ ಸೈನೈಡ್ ಕೊಡಪ್ಪ ಅಂತ ಕೇಳಿದ್ದೆ. ಸುಖ ಬೇಡೋದು ದೇವರನ್ನ ಅಂದ್ರೆ ಸ್ವಲ್ಪ ಸೈನೈಡ್ ಜಾಸ್ತಿ ಕೊಡು ಅಂತ ಕೇಳೋದು. ಯಾವ ಅಪ್ಪನಾದರೂ ಕೂಡ ಮಗ ಬಂದ, ಅಪ್ಪನ ಕಾಲಿಗೆ ಪಾದ ಪೂಜಾ ಮಾಡಿದ, ಅಭಿಷೇಕ ಮಾಡಿದ, ಎಲ್ಲ ಹಾಕಿದ, ಕೊನೆಗೆ ಅಪ್ಪನಿಗೆ ಖುಷಿಯೋ ಖುಷಿ ಮಗನ ಕೇಳಿದ, ಏನ್ ಬೇಕೋ ಸ್ವಲ್ಪ ವಿಷ ಕೊಡು ಅಂದ್ರೆ ಕೊಡ್ತಾನ ಅಪ್ಪ? ಅದ ಮಗ ಅಂದ, ಇಷ್ಟು ಪೂಜಾ ಮಾಡ್ತೀಯ ನಿನಗೆ ಚೂರು ವಿಷ ಕೊಡು ಅಂದ್ರೆ ಕೊಡಲ್ಲ ನೀನು ಅಂದ್ರೆ, ಅಪ್ಪ ನಾಣೆ ನೀನು ಏನು ಮಾಡಿದ್ರು ಕೊಡಲ್ಲ ಅಂತಾನೆ. ಈ ಅಪ್ಪನೇ ಕೊಡದಿದ್ದರೆ ಜಗದಪ್ಪ ಸ್ವಾಮಿ, ನಮಗೆ ಬರೋ ದೇವರ ನೆನಪೇ ಅಪರೂಪ, ಅದನ್ನ ಹಾಳು ಮಾಡುವ ಸುಖ ಕೊಡತಾನ ಆತ? ಅಪ್ಪ ನಾಣೆ ಕೊಡಲ್ಲ, ಅದನ್ನೇ ವೈರಾಗ್ಯ ಅಂದ್ರು. ಸ್ವಾಮಿ ಇರೋ ಸುಖನೇ ಸಾಕಯ್ಯ, ಹಾಳು ಮಾಡತಾ ಇದೆ ನಿನ್ನ ನೆನಪನ್ನ, ಮತ್ತು ಸುಖ ಯಾಕೆ ಬೇಡಬೇಕು ಅಂತಾರೆ. ಈಗ ಅರ್ಥ ಆಯ್ತಾ? ಸುಖ ಬೇಡಬಾರದು, ಸುಖ ಯಾಕೆ ಬೇಡಬೇಕು ಅದನ್ನೇ ಹೇಳ್ತಾ ಇದ್ದಾರೆ. ಅದೇ ದೊರೆತಾರೆ ಫಲಿಸಾದು, ಅವ್ರು ಬಂದು ಮಾಡೋದೇನು? ದೇವರ ಯಾತ್ರೆ ಮಾಡಿದರೆ ಎಲ್ಲರೂ ಕೇಳೋದು ಈ ಪಟ್ಟಿಯೇ, ಸುಖ 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 ಅಂತ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗದೇ ಬರುತ್ತೆ, ಆವಾಗ ಡೌಟ್ ಬರುತ್ತೆ, ಅಲ್ಲ ದೇವರು ಅಂತೀರಲ್ಲ, ದೇವರು ಅಂದ ಮೇಲೆ ಅವನಿಗೆ ಗೊತ್ತಿಲ್ಲದೆ ಕೇಳಿದ್ರು ಕೂಡ ಕೊಡಬಾರದಲ್ಲ ವಿಷ, ಅವರಿಗೆ ಯಾಕೆ ವಿಷ ಕೊಡ್ತಾ ಇದ್ದಾನೆ ಅಂತ ಬಂದರೆ ಅದು ವಿಷ ಅಲ್ಲ, ನಮ್ಮ ಪಾಲಿಗದು ವಿಷ. ದೇವರು ಚಿಂತನೆ ಮಾಡಲಿಕ್ಕೆ ಅವರಿಗೂ ವಿಷವೇ, ಆದರೆ ನಮಗೂ ಚೂರು ಪ್ಯಾಕೆಟ್ ಕೊಟ್ಟಿದ್ದಾನೆ. ಅಲ್ಲಿ ಏನಾಗ್ತಾ ಇದೆ? ಅವರವರ ಕರ್ಮಾನುಸಾರ ಅವರನ್ನ ಎಲ್ಲಿಗೆ ಕರಕೊಂಡು ಹೋಗಬೇಕೋ ಅಂತ ಸುಖ ಅದು ಕೊಟ್ಟು ಕಳಿಸಿಬಿಡ್ತಾನೆ, ಅವರಿಗೆ ಕೊಟ್ಟು ಕಳಿಸಿಬಿಡ್ತಾನೆ. ಯಾರು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಬೇಕಾದ ಪಕ್ವತಾ ಪಡೆದಿರ್ತಾರೋ ಅವರ ಪಾಲಿಗದು ವಿಷವೇ ಆಗಿರುತ್ತೆ. ಇಲ್ಲಿ ವಿಷ ಅಂದ್ರೆ ಪ್ರತ್ಯೇಕ ವಿಷ ಅಲ್ಲ. ಈಗ ನೋಡಿ, ಜ್ವರ ಬಂದಿರುತ್ತೆ, ಜ್ವರ ಬಂದ್ರೆ ಲಡ್ಡು ತಿನ್ನಬಾರದು ಅಂತ ಹೇಳಿರ್ತಾರಲ್ಲಿ ಡಾಕ್ಟರ್, ಲಡ್ಡು ವಿಷನ ಅಲ್ಲ, ಅವನ ಪಾಲಿಗೆ ವಿಷವೇ. ಹಾಗೆ ಇದು ವಿಷ ಅಲ್ಲ, ವಿಷವೇ ನಮ್ಮ ಪಾಲಿಗೆ. ಸಾಧನಾ ಮಾರ್ಗದಲ್ಲಿ ಹೇಳುತ್ತಾರೆ ಅರಣ್ಯಕಾಚಾರ್ಯರು, ಅನೇಕ ಕೋಟಿ ಕೋಟಿ ಜನ್ಮಗಳು ಕಳೆದ ಮೇಲೆ ಮನುಷ್ಯನಾಗಿ ಹುಟ್ಟಿದ ಜೀವನಿಗೆ ಒಂದು ಜನ್ಮದಲ್ಲಿ ದೇವರ ಕುರಿತು ಪ್ರಯತ್ನ ಮಾಡಬೇಕೆಂಬ ಹಂಬಲ ಹುಟ್ಟುತ್ತಂತೆ ಭಾರತೀ ದೇವಿಯರ ಅನುಗ್ರಹದಿಂದ. ಅಂಥ ಭಾರತೀ ದೇವಿಯರ ಅನುಗ್ರಹದಿಂದ ಚೂರು ಇನ್ನು ಪ್ರಯತ್ನ, ನೀವೆಲ್ಲ ಹಾಗೆ ಪಡೆದವರೇ, ಎಲ್ಲ ಗುಂಪು ಸೇರಿದ್ರ ಒಂದು ಕಡೆ, ಅಂತ ಅನುಗ್ರಹ ಪಡೆದು ಚೂರು ಬರುವಾಗ ಮತ್ತ ದೇವ ನಮ್ಮನ್ನ ತಳ್ಳುತ್ತಾನ ಕಳಕ್ಕೆ? ತಳ್ಳೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಊರಗ ಗಿರಿಯ ಯಾತ್ರೆ ದುರುಳ ಮಾನವರಿಗೆ ದೊರಕಾದು ದೊರಕಾದು ದೊರೆತರೆ ಫಲಿಸಾದು. ಇನ್ಯಾರಿಗೆ ಬರುತ್ತೆ ಫಲ ಅಂದರೆ, ಹರಿ ಗುರು ಭಕುತಿಲಿ ಪರನಾಗಿ ನಡೆದ ಜನರಿಗಲ್ಲದೆ ಮತ್ತಿತರರಿಗೆ ಅತಿ ಸುಲಭವೇ? ಶ್ರೀ ಹರಿವಾಯು ಗುರುಗಳಿಗೆ ಶರಣಾಗತರಾಗಿ ಅಂದ್ರೆ, ಶರಣಾಗತಿಯ ಲಕ್ಷಣ ಏನು ಅಂದರೆ, ನೀವೇ ನನ್ನಲ್ಲಿ ನಿಂತು ನೀವೇ ನನ್ನ ಕರ್ಮಾನುಸಾರ ನನಗೆ ಬುದ್ಧಿ ಕೊಟ್ಟು ಆ ಬುದ್ಧಿ ಪ್ರಕಾರ ವಿಶೇಷ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಜ್ಞಾನ ಕೊಡಿಸಿ ಯಾತ್ರೆ ಮಾಡಿಸ್ತಾ ಇದ್ದೀರಿ, ನಿಮ್ಮದೇ ಅನುಗ್ರಹ ಅಂತ ಯಾರಿಗೆ ಎಚ್ಚರ ಬಂದಿರುತ್ತೋ ಆ ಎಚ್ಚರ ಪೂರ್ವಕ ಮಾಡುವವರು ಹರಿಗುರು ಶರಣರು. ಆ ಶರಣರು ಮಾಡುವ ಯಾತ್ರೆ ಆ ಅಂಥವರಿಗೆ ನರರಿಗೆ ಫಲಿಸುತ್ತೆ. ಧರಾಧರ ವರ್ಣ ಶ್ರೀ ವಿಜಯ ವಿಠಲ ತಿಮ್ಮ ಕರುಣ ಮಾಡಲು ಆಶ್ಚರ್ಯ ಆಗದು ಕಾಣು. ಆವಾಗ ಕ್ವಶನ್ ಮಾರ್ಕ್ ಬಂತು. ಇದೆಲ್ಲ ಸುಳಾದಿ ಕೇಳಿ ಬಹಳ ಚೆನ್ನಾಗಿದೆ. ತಿರುಪತಿ ಹೋದ ಕೂಡಲೇ ಒಂದು ನೆನಪಿರಲ್ಲ. ಸಬ್ಜೆಕ್ಟ್ ಮೇನ್ ಅದು. ಯಾವುದು ಸಬ್ಜೆಕ್ಟ್ ಅಂದ್ರೆ ಇದೆಲ್ಲ ಸಬ್ಜೆಕ್ಟ್ ಅಲ್ಲ. ಇದೆಲ್ಲ ತಿಳ್ಕೊಂಡು ಹೋದ್ರೂ ಕೂಡ ಕಾರ್ಯಕ್ರಮ ಶುರು ಆದಾಗ ಒಪ್ಪ ನಾಣೆ ಒಂದು ನೆನಪಿರಲ್ಲ. ದೇವರಿರಲ್ಲ, ಏನಿರಲ್ಲ. ದೇವರ ಕಾರ್ಯದಲ್ಲಿ ದೇವರು ನೆನಪಿರಲ್ಲ, ಅದೊಂದು ವಿಶೇಷ. ದೇವರ ಕಾರ್ಯನೇ ನಡೀತಾ ಇರತ್ತೆ, ಕಾಣಿಸೋದೆಲ್ಲ ಇದ್ರಿಗೆ ಕೂತವರೇ. ಅವ್ರೇನಂದ್ಕೊಂತಾರೋ, ಇವ್ರೇನಂದ್ಕೊಂತಾರೋ, ಇವ್ರು ಮೆಚ್ಚಿಕೊಳ್ಳಿ, ಅವ್ರು ಮೆಚ್ಚಿಕೊಳ್ಳಿ, ಸ್ವಾಮಿ ದೂರ ಎಲ್ಲೋ ಹೊರಟೋಗಿರ್ತಾನೆ. ಇದೇ ದೆವ್ವ ಕೂತಿರುತ್ತೆ. ಯಾತ್ರೆ ಮಾಡ್ತೀವಲ್ಲ, ಮಾಡೋ ಕಾಲಕ್ಕೆ ನೀವು ಹೇಳಿದ್ದೆಲ್ಲ ಈ ತರ ಚಿಂತನೆ ಬರಬೇಕಾದ್ರೆ ಹೇಗ್ರಿ ನಮಗೆ ಅಂದ್ರೆ ಹೇಳ್ತಾರೆ, ಶ್ರೀ ವಿಜಯ ವಿಠಲ ತಿಮ್ಮ ಕರುಣೆ ಮಾಡಲು ಆಶ್ಚರ್ಯ ಆಗದು ಕಾಣೋ ಹೇಳ್ತಾರೆ. ಸ್ವಾಮಿ ಕೊಡಬೇಕು ನೋಡಪ್ಪ, ಕೊಟ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ. ಮತ್ತೆ ಅವನಿಗೆ ಹೇಗೆ ಕೊಡ್ತಾನೆ ಅಂದ್ರೆ ಕಾಲಿಗೆ ಬೀಳು, ಗುರುಗಳ ಮೂಲ. ಅದಕ್ಕೆ ಹೇಳಿದ್ರು ಹರಿ ಗುರು ಭಕುತಿಲಿ ಅಂತ ಹೇಳಿಬಿಟ್ರು. ದೇವರಲ್ಲಿ ಗುರುಗಳಲ್ಲಿ ಭಕ್ತಿಯಿಂದ, ಭಕ್ತಿ ಅಂದ್ರೆ ಏನು ಅಂತ ಮತ್ತು ಹೇಳ್ತಾ ಇದ್ದಾರೆ. ಇವರು ಬಿಟ್ರೆ ನನ್ನ ಹಿತಚಿಂತಕರು ಇನ್ಯಾರಿಲ್ಲ, ಆ ಸ್ವಾಮಿ ಬಿಟ್ಟರೆ ನನ್ನ ಉಸಿರಾಟವೂ ನಡೆಯಲ್ಲ ಎಂಬುದು ಝಳುಪಿಸಿ ತಿಳ್ಕೊಂಡಿರಬೇಕು. ಹೇಗೆ ಅಂದ್ರೆ ಎಲ್ಲಾ ದೇವರೇ ಮಾಡಿಸ್ತಾರೆ, ಪ್ರಯತ್ನ ಮಾತ್ರ ನಾನೇ ಮಾಡ್ತೇನೆ ಅಲ್ರಿ ನಾವು ಹೇಳೋದದೆ. ನಿಮ್ ಪ್ರಯತ್ನ ನೀವು ಮಾಡಿ, ಯಾರಿಲ್ಲ ಅಂದ್ರು ಜೀವನಿಗೆ ಕರ್ತೃತ್ವ ಇದೆ, ಜೀವನಲ್ಲಿ ಪ್ರಯತ್ನ ಇದೆ. ಯಾರಿಲ್ಲ ಅಂದ್ರು ಸತ್ಯ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ದೇವರು ಮಾಡಿಸಿದ ನಮ್ಮ ಪ್ರಯತ್ನ ನಾವು ಮಾಡಬೇಕೆಂಬ ಬ್ರಾಕೆಟ್ ಹೋಗ್ಬಿಟ್ಟಿರುತ್ತೆ. ದೊಡ್ಡವರೆಲ್ಲರೂ ಕೂಡ ಉಪದೇಶ ಕೊಡ್ತಾರೆ, ಅಪ್ಪ ನಿಮ್ ಪ್ರಯತ್ನ ನೀವು ಮಾಡಿ ಅಂತ. ಅವ್ರ್ಯಾರು ಕೂಡ ನಿಮ್ ಪ್ರಯತ್ನ ನೀವೇ ಸ್ವತಂತ್ರವಾಗಿ ಮಾಡಿ ಅಂತ ಯಾವ ಸ್ವಾಮಿಗಳು ಹೇಳ್ತಾರೆ? ಯಾರು ಹೇಳಲ್ಲ. ಎಲ್ಲರೂ ಶಾಸ್ತ್ರ ಓದಿದ್ದವರೇ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಅಂತ ಯಾವ ಆಚಾರ್ಯರೇ ಆಗಲಿ, ಶಾಸ್ತ್ರ ಓದಿದ ಆಚಾರ್ಯರೇ ಆಗಲಿ, ಸ್ವಾಮಿಗಳೇ ಆಗಲಿ, ಯಾರೇ ಉಪದೇಶ ಕೊಡುವಾಗ ಅಪ್ಪ ಎಲ್ಲ ದೇವರೇ ಮಾಡಿಸ್ತಾರೆ, ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಹೇಳೋದು ಸತ್ಯ. ಅರ್ಥ ಏನು ಅದರಲ್ಲಿ? ಎಲ್ಲಾ ದೇವರೇ ಮಾಡಿಸೋದು ನಿಮ್ ಪ್ರಯತ್ನ, ದೇವರಿಲ್ಲದ ನಿಮ್ಮ ಪ್ರಯತ್ನ ನೀವು ಮಾಡಿಕೊಳ್ಳಿ. ಆ ಪ್ರಯತ್ನ ಮಾಡಲಿಕ್ಕೆ ಚೂರು ಸ್ವಾತಂತ್ರ್ಯ ನಿಮಗಿದೆ ಅಂತ ಯಾರಾದ್ರೂ ಹೇಳಿದ್ರ? ಹೇಳಿಲ್ಲ. ನೀವು ಅಪಾರ್ಥ ಮಾಡಿಕೊಂಡ್ರಿ, ಏನಾಯ್ತಲ್ಲಿ ಅಂದ್ರೆ ನಿಮ್ ಪ್ರಯತ್ನ ನೀವು ಮಾಡಿ, ಆ ಪ್ರಯತ್ನ ಮಾಡ್ಲಿಕ್ಕೂ ದೇವರೇ ಬೇಕು ಅಂತ ಕೊಡ್ಬೇಡಿ. ಪ್ರಯತ್ನ ನೀವೇ ಮಾಡಬೇಕು, ದೇವರು ಬೇಕಾಗಿಲ್ಲ ಅಂತ ನಿಮ್ ತಲೆಗೆ ಬಂತು. ಬಂತಾ ಇಲ್ಲ ಹೇಳಿ? ಇಲ್ಲಮ್ಮ. ಎಷ್ಟು ಜನಕ್ಕೆ ಮುಟ್ಟಿದ್ರೆ ಸಾಕು ಅದೇ ಸುರಿಯುತ್ತೆ ಅಮೃತದಂತೆ. ಎಷ್ಟು ಜನ ತಲೆ ಕೂತಿಲ್ಲ? ಇನ್ನ ಒಂದು ಕಡೆ ಪ್ರವಚನ ಮಾಡ್ತಾ ಇದ್ರೆ ಅವರಿಗೆ ಸಂಕಟ ಎಷ್ಟಾಗ್ಬಿಡುತ್ತೋ ಅಂದ್ರೆ ಅವ್ರಿಗೆ ಪಾಪ ಅಲ್ಲ. ಆಚಾರ್ಯರೇ, ಆ ಪ್ರಯತ್ನನೂ ದೇವರೇ ಮಾಡಿಸ್ತಾರೆ ಅಂತ ಹೇಳಿಬಿಟ್ರೆ ನಮ್ದೇನು ಬಂತು? ನಮ್ದೇನೂ ಇಲ್ವಾ? ಎಲ್ಲ ದೇವರದ್ದೇನ ತೋ ಜನ್ಮಕ್ಕೆ ಅಂತ ಅನ್ಕೊಂಡೆ. ಅದು ಎಷ್ಟು ಬೇಸ್ ಕೂತಿರುತ್ತೆ ಒಳಗೆ. ಇದನ್ನೇ ಅಂತಾರೆ, ಇದು ಒಳಗೆ ಕೂತಿದೆಯಲ್ಲ ನಂದು ಅಂತ. ಇದನ್ನ ವಿಜಯದಾಸರಂತಾರೆ, ಹಮ್ಮು ತೊರೆದು ವಿಜಯ ವಿಠಲನ ಚರಣಕ್ಕೆರಗೋ ಅಂತಾರೆ. ಅದು ಬಿಡದಿದ್ರೆ ಅಪ್ಪ ನಾಣೆ ಯಾತ್ರೆ ಅಲ್ಲ. ಅಶ್ವಮೇಧ ಯಾಗ ಮಾಡಿದ್ರು ಕೂಡ ತಿಪ್ಪೇಲಿ ಹಾಕಿದಂತೆ ಆಗುತ್ತೆ. ಮೈನ್ ಆ ಕಾನ್ಸಂಟ್ರೇಷನ್ ಬರಬೇಕು, ಅದು ಬಂದಿಲ್ಲ ಏನು ಉಪಯೋಗವಿಲ್ಲ. ಒಟ್ಟಾರೆ ಇಷ್ಟು ವಿಜಯದಾಸರು ಹೇಳುತ್ತಾರೆ, ಅರಣ್ಯಕಾಚಾರರು ಹೇಳುತ್ತಾರೆ, ಝಳುಪಿಸಿ ಹೇಳುತ್ತಾರೆ, ಚೆನ್ನಾಗಿ ಹೇಳುತ್ತಾರೆ. ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ. ಎಷ್ಟು ಆ ಸುಳಾದಿಗಳು ತೆಗಿತೀನಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಡೆಯ ನಿಲ್ಲಲು ಆವು ನಿಲ್ಲುವೆವಯ್ಯ, ಒಡೆಯ ಓಡಲು ಆವು ಓಡುವೆವಯ್ಯ. ಆ ಓಡ್ತಾ ಇದ್ದೀವಿ, ದೇವರು ನಿಲ್ಲಲಿ ನಾವು ಓಡೋಣ ಅಂದ್ರೆ ಹೇಳ್ತಾರೆ, ಒಡೆಯ ಪಕ್ಕನೆ ನಿಲ್ಲಲು ಆವು ನಿಲ್ಲುವೆವಯ್ಯ. ಈ ತರ ನಮ್ ಬದುಕಿದೆ. ಕೊನೆಗೆ ಹೇಳುತ್ತಾರೆ ವಿಜಯದಾಸರು, ಸ್ಪಷ್ಟವಾಗಿ ಹೇಳುತ್ತಾರೆ, ಅನಾದಿದೆಯಲ್ಲಿಂದ ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ ಹರಿಯೇ. ಎಲ್ಲ ಇವೆ ಯೂಸ್ಲೆಸ್. ನೀನು ನಡೆಸಿದರೆ ನಡೆಯುತ್ತೇನೆ, ಇಲ್ಲದಿದ್ರೆ ಇಲ್ಲ. ಅದನ್ನೇ ಸಂಸ್ಕೃತಕ್ಕೆ ಬೇಕಲ್ಲ ನಮಗೆ. ದಾಸರು ಹೇಳಿದ್ರೆ ನಮಗೆ ಅಷ್ಟು ಇಳಿಯಲ್ಲ, ಡಿಕಾಷನ್ ಇಳಿಯಲ್ಲ. ಸಂಸ್ಕೃತದಲ್ಲಿ ಹೇಳಿದ್ರೇನೆ ಪ್ರಮಾಣ. ದಾಸರು ಹೇಳಿದ ಪ್ರಮಾಣ ಅಲ್ಲ, ಯಾಕೆ ಅವರು ಸರಿ ಓದಿಲ್ಲ. ಅವರು ಅಡಿಗೆವನ ಕೈ ಹಿಡಿದು ಸುಧಾ ಹೇಳಿಸಿದವರು ಓದಲಿಲ್ಲ. ನಾವು ಓದ್ಬಿಟ್ಟಿವಿ. ಸರಿ, ಓದ್ದವರೇ ಹೇಳ್ತಾರಲ್ಲ, ಯಾರು ಅರಣ್ಯಕಾಚಾರ ಹೇಳ್ತಾರೆ. ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ ವಿಸೃಜತಿ ವಿಸೃಜತಿ. ದೇವರು ಮಾಡಿಸಿದ್ರೆ ಮಾಡ್ತೀಯ, ಇಲ್ಲದ್ರೆ ಇಲ್ಲ. ಕೊನೆಗೆ ಹೇಳುತ್ತಾರೆ, ಕ್ಲಿಯರ್ ಕಟ್ಟ ಹೇಳುತ್ತಾರೆ, ಕಿಂಬಹುನ. ಇನ್ನೇನಪ್ಪ ಸುಮ್ಮನೆ ಒಣ ಮಾತು? ಏನದು ಅಂದ್ರೆ, ಬಿಂಬ ಗುಣಕ್ರಿಯಾದಿಭಿರೇವ ಗುಣಕ್ರಿಯಾದಿಮಾನ್ ಭವತಿ. ಬಿಂಬನ ಗುಣದಿಂದ ನಮ್ಮಲ್ಲಿ ಗುಣ, ಬಿಂಬನ ಕ್ರಿಯದಿಂದ ನಮ್ಮಲ್ಲಿ ಕ್ರಿಯ. ಹೇಳ್ತಾರೆ ಬಿಂಬಕೃಣ ಗುಣಕ್ರಿಯಾದಿಭಿರೇವ, ಅದರಿಂದಲೇನೆ ಬರುತ್ತೆ. ಅಲ್ಲ, ಅರಣ್ಯಕಾಚಾರ ಹೇಳಿದ್ರು, ನಮ್ಮ ಮಧ್ವಾಚಾರ್ಯ ಹೇಳಿದ್ರ ಇದನ್ನ? ಯಾಕೆ ಅರಣ್ಯಕಾಚಾರ ಹೇಳಿದ್ರು ಕೂಡ ಅವ್ರು ಕೂಡ ಒಗ್ಗರಣೆ ಕೊಡ್ತೀವಿ ನಾವು. ಅರಣ್ಯಕಾಚಾರ ಸ್ವಲ್ಪ ಗ್ರಂಥಗಳು ಪಕ್ಕಕ್ಕೆ ಇಡಬೇಕ್ರಿ, ಅದು ಪ್ರಮಾಣ ಹುಡುಕ್ಬೇಕು. ಸುಮ್ಮನೆ ಹೇಳ್ಬಿಟ್ಟಾರ ಅವರೆಲ್ಲ. ಸರಿಯಪ್ಪ, ಅದು ನೋಡಿ ಮಧ್ವಾಚಾರ ಹೋಗೋಣ. ಅವರು ಬಿಟ್ಟಿನೇರಿಲ್ಲ, ಅವರು ಹೇಳುತ್ತಾರೆ, ಗೀತಾಭಾಷ್ಯದಲ್ಲಿ ಹೇಳುತ್ತಾರೆ, ಬಿಂಬ ಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಸ್ಪಷ್ಟ ಕೊಡುತ್ತಾರೆ. ಇವನು ಚಲಿಸಬೇಕಾದರೆ ದೇವರು ಬಿಂಬ ಚಲಿಸಿದರೆ, ಇವನಲ್ಲಿ ಚಲನ ಕೊಟ್ಟರೆ ಚಲಿಸ್ತಾನೆ, ಇಲ್ಲ ಬಿದ್ದಿರ್ತಾನೆ ಅಂತ ಇಷ್ಟು ಕ್ಲಿಯರ್ ಆಗಿ ಹೇಳಿದರೆ. ಯಾಕಿಷ್ಟು ಹೇಳ್ತಾ ಇದ್ದೀರಾ ಬಾಯಿ ಹರ್ಕೊಂಡು ಅಂದ್ರೆ, ಅದರ ತಾತ್ಪರ್ಯ ಗೊತ್ತಿಲ್ಲ. ನಾವೇನು ಇರ್ಲಿ ಬಿಡ್ರಿ, ಏನು ಒಂದು ಆಚಮನ ಮಾಡಿದೆ, ಅದರಲ್ಲಿ ನನ್ನ ಪ್ರಯತ್ನ ನಾ ಮಾಡ್ತೀನಿ, ದೇವರು ಮತ್ತು ಬರಲಿ. ಪೂಜೆ ಮಾಡಿದೆ, ನನ್ನ ಪ್ರಯತ್ನ ನಾ ಮಾಡ್ತೀನಿ, ನಂತರ ದೇವರು ಬರಲಿ, ಹೀಗೆ ಅಂದ್ಕೊಂತ ಎಲ್ಲ ಮಾಡ್ತೀನಪ್ಪ. ಏನಂತ ಕೊಂಪಿ ಮುಣುಗೋಯ್ತಪ್ಪ, ನನ್ನ ಪ್ರಯತ್ನ ನಾ ಮಾಡಿದೆ, ಸಿಂಪಲ್ ಆಗಿ ಹೇಳಿದೆ. ಅದರಿಂದ ಏನು ಗಂಟು ಹೋಗುತ್ತೆ? ಸುಮ್ಮನೆ ಒಣಾ ನೀವೆಲ್ಲ ಚರ್ಚೆ ಮಾಡಿ ನನ್ನ ತಲೆ ಕೆಡಿಸ್ತೀರಿ. ಇಷ್ಟೇ ಒಂದು ಕೆಲಸ ಆಗಬೇಕಾದ್ರೆ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು. ಹೌದಾನೆ? ಸ್ವಾತಂತ್ರ್ಯ ಶಕ್ತಿ ಇದ್ರೆ ಕೆಲಸ ಆಗುತ್ತೆ. ದೇವ ಇದ್ದಾನೆ, ಅವನಲ್ಲಿ ಸ್ವಾತಂತ್ರ್ಯ ಇದೆ, ಎಲ್ಲ ಕೆಲಸ ಮಾಡ್ತಾನೆ. ಅವನ ಸ್ವಾತಂತ್ರ್ಯ ಅವನಿಂದ ಬೇರೇನು? ಅವನೇನು ಬೇರೇನ? ಡೌಟ್ ಇದ್ರೆ ಹೇಳಿ. ಅದಕ್ಕೆ ದಾಸರು ಹೇಳ್ತಾರೆ, ಸ್ವಾತಂತ್ರ್ಯ ಗುಣವಾ ಅಂತಾರೆ. ಗುಣ ವ್ಯಕ್ತಿಯಿಂದ ಬೇರೇನು? ಅವನೇನು? ಅವನೇ ಮೆಣಸಿನಕಾಯಿ. ಅಂದ್ರೆ ದಾಸರಿಗೆ ಮೆಣಸಿನಕಾಯಿ ನೋಡಿದ ಕೂಡಲೇ ಆ ಹಾಡು ಬಂದ್ಬಿಡ್ತಾವ, ಅವರಿಗೆ ವಹ್ವಾರೆ ಮೆಣಸಿನಕಾಯಿ ಅಂದ್ರು. ನಾವಂದ್ಕೊಂಡು ಪಾಪ ದಾಸರ ಮೆಣಸಿನಕಾಯಿ ಸಿಕ್ಕಿಲ್ಲ ಅಂತ ಹೇಳಿ, ಆ ಮೆಣಸಿನಕಾಯಿ ನೋಡಿದ್ರೆ ದೇವರ ನೆನಪಾಗ್ತದೆ ಅವರಿಗೆ, ಇದೇನ್ರಿ ಅಂತ ಹೇಳಿದ್ರೆ ಹೇಳ್ತಾರೆ, ಹೌದು ಬೆಂಗಳೂರು ಮೈಸೂರು ಅವರಿಗೆ ಮೆಣಸಿನಕಾಯಿ ನೋಡಿದ್ರೆ ದೇವ್ರ ನೆನಪಾಕ್ಬಿಡ್ತಾರೆ, ಯಾರು ತಿಂಬೋದೇ ಇಲ್ಲ. ನಮ್ಮ ಕಡೆ ಬನ್ನಿ, ಕರ್ನೂಲ್ ಆಚೆ ಕಡೆ ಬಂದ್ರೆ ಮೆಣಸಿನಕಾಯಿಗೆ ಖಾರ ಇರಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು ಅಂತ ಇಲ್ಲಿ ಬಂದು ನಮ್ಮ ನಾಲಿಗೆಲ್ಲ ಹೋಗ್ಬಿಟ್ಟಿದೆ. ಒಂದು ಕಡೆ ಏನೂ ಇರಲ್ಲ, ಎಲ್ಲಾ ಸಾತ್ವಿಕರೇ ಪರಮ ಸಾತ್ವಿಕರಿರ್ತಾರೆ, ಚೂರು ಖಾರವೇ ಇರಲ್ಲ. ಸರಿ, ಯಾಕೆ ಹೇಳಿದೆ ಅಲ್ಲಿ ಹೇಳುತ್ತಾರೆ, ಏನು ಹೇಳಿದೆ? ದೇವರ ಗುಣ, ದೇವರ ಗುಣ. ಅದಕ್ಕೆ ವಾದರಾಜ ಸ್ಮರಣೆ ಮಾಡುತ್ತಾರೆ, ಕಥಾ ವಿಸ್ಮೃತವು ಸ್ಮಾರಕಾಯ. ದೇವರ ಗುಣ ದೇವರಿಂದ ಬೇರೆ ಅಲ್ಲ. ಹಾಗಾದರೆ ದೇವರ ಸ್ವಾತಂತ್ರ್ಯ ಗುಣ ಅಂದ್ರೆ ದೇವರು ಅಂದ್ರು ಒಂದೇ. ಅದು ಹಾಗಿರ್ಲಿ, ಇಲ್ಲಿ ನೋಡೋಣ. ನಾನೊಂದು ಕೆಲಸ ಮಾಡಿದೆ, ಆಚಾರ್ಯರಂತೂ ಪಾಪ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಸ್ವತಂತ್ರ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ, ನಿನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅಂತಹ ಕಾಲಕ್ಕೆ ನಾನು ಹೇಳಿದೆ, ನಾ ಮಾಡಿದೆ ಅಂದೆ. ಇದೇನ್ ಹೇಳಿಲ್ಲ, ನಾನೇ ದೇವರು ಹೊಂದಿಲ್ಲ, ಏನು ಹೊಂದಿಲ್ಲ, ಏನಿಲ್ಲ, ಸಿಂಪಲ್. ನಾವು ನಿತ್ಯ ಅಂದ್ಕೊಂತೀವಲ್ಲ, ನಾ ಮಾಡಿದೆ, ನಾ ಮಾಡಿ. ಆ ನಾ ಮಾಡಿದೆ ಎಂಬುದರಲ್ಲಿ ದೇವರು ಮಾಡಿಸಿದ್ರೆ ನಾ ಮಾಡಿದೆ ಅಂತ ಬಂತ ತಲೆಯಲ್ಲಿ? ಇಲ್ಲ, ನಾನೇ ಸಿಂಪ್ಲಿ ಐ ಡಿಡ್ ಇಟ್, ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ. ಆ ನಾ ಮಾಡಿದೆ ಅಂದ್ರೆ ಅದರ ಒಡೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಿರುತ್ತೆ ಆ ನಾ ಮಾಡಿದೆ ಎಂಬುದರಲ್ಲಿ? ಅಂದ್ರೆ ನಾನು ಮಾಡಬೇಕಾದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಬೇಕಾ? ಸ್ವಾತಂತ್ರ್ಯ ದೇವರಿಲ್ಲದೆ ನಾನಾಗಿ ಒಂದು ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಬೇಕಾ? ಬೇಕು ಅಂತ ಹೇಳಿದಂಗಾಯ್ತು. ಬೇಕು ಅಂತ ಹೇಳಿದಂಗಾದ್ರೆ ಆ ಸ್ವಾತಂತ್ರ್ಯ ನನ್ನಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರಬೇಕು? ಗುಣವಾಗಿ ಇರಬೇಕು. ಸ್ವಾತಂತ್ರ್ಯ ಎಂಬುದು ಗುಣ, ಅಂದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಗುಣ ಇದೆ ಅಂತ ಹೇಳಿದಂಗಾಯ್ತು. ಹಾಗಾದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಗುಣ ಇದ್ರೆ ನನ್ನಿಂದ ಬೇರೆ ಆಗಿರುತ್ತಾ ನನ್ನಿಂದ ಒಂದೇ ಆಗಿರುತ್ತಾ? ನನ್ನಿಂದ ಒಂದೇ ಆಗಿರಬೇಕು. ಹಾಗಾದರೆ ದೇವರು ಬೇರೆ ಅಲ್ಲ, ಸ್ವಾತಂತ್ರ್ಯ ಬೇರೆ ಅಲ್ಲ. ಅಂತ ಸ್ವಾತಂತ್ರ್ಯ ನಾನೇ ಅಂತ ಹೇಳಿಕೊಂಡ್ರೆ ಏನರ್ಥ ಆಯ್ತರಿ? ನಾನೇ ದೇವರು. ಸಿಂಪಲ್ ಈಕ್ವೇಶನ್, ನಾ ಮಾಡಿದೆ ದೇವರಿಲ್ಲದೆ ನಾ ಮಾಡಿದೆ ಅಂದ್ರೆ ಈಸ್ ಈಕ್ವಲ್ ಟು ನಾನೇ ದೇವರು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ಉಪಾಸನೆ, ಅದರಿಂದ ಏನು ಬರುತ್ತೆ ಹೇಳಿ ಫಲ? ನೀವು ನಾ ಮಾಡಿದೆ ಅಂತ ವರಮಹಾಲಕ್ಷ್ಮಿ ಮಾಡಿದ್ರಿ, ನಾ ಮಾಡಿಬಿಟ್ಟೆ ಅಂತ ಅಶ್ವಮೇಧ ಯಾಗ ಮಾಡಿದರಿ, ಅದಕ್ಕೆ ಫಲ ಏನ್ ಕೊಡ್ತಾರೆ? ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ಅಂದಂತ ಮಸ್ಸಿಗೆ, ಟ್ರೈನಲ್ಲೂ ಅಲ್ಲ ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ನಿಮ್ಮನ್ನ. ನಾನು ಈಗಂದೆ, ಹೇ ಅಲ್ರಿ, ಎಲ್ಲ ದೇವರೇ ಮಾಡಿಸೋದು, ನನ್ನ ಪ್ರಯತ್ನ ಅದಲ್ಲ, ಅದು ಮಾತ್ರ ಸ್ವತಂತ್ರವಾಗಿ ನಾ ಮಾಡಿಬಿಡ್ತೇನೆ ಅಂದೆ. ಅಂದ್ರೆ ಅದರವರೆಗೆ ನಾನು ದೇವರು, ದೇವರು ಬೇಕಾಗಿಲ್ಲ, ನಂತರ ದೇವರು ಬರಲಿ ಅಂದ್ರೆ ಒದ್ದು ಬಿಡ್ತಾರೆ ಹಿಡ್ಕೊಂಡು, ಹಾಗೆ ಅವನೇ ವಾಸಿ, ಎಲ್ಲ ನಾನೇ ಮಾಡ್ತೀನಿ ಎಂಬವನು, ನಾನೇ ದೇವರು ಎಂಬವನು ಸ್ವಲ್ಪ ವಾಸಿ. ಈ ನಾಟಕ ಆಡ್ತೀವಲ್ಲ, ಈ ನಾಟಕ ಆಡೋರು ಅದಿನ್ನಾವದು. ಈ ನಾಟಕ ಆಡಿದ್ ಯಾರು ಗೊತ್ತಾ? ಮಧ್ವರಲ್ಲ, ಮಧ್ವರು ಹೇಳಿಲ್ಲ ಇದನ್ನ. ಪ್ರಯತ್ನದವರೆಗೆ ನನ್ನ ನನಗೆ ನಾನೇ ಮಾಡಬಲ್ಲೆ, ನಂತರ ದೇವರು ಬೇಕು ಅಂತ ಹೇಳಿದವರು ರಾಮಾನುಜರು. ಅವರನ್ನು ಖಂಡನ ಮಾಡಿಬಿಡ್ತಾರೆ ನಮ್ಮವರು. ಮತ್ತೆ ನಾವೇನ್ ಮಾಡ್ತಾ ಇದ್ವಿ? ನನ್ನ ಪ್ರಯತ್ನ ನಾನೇ ಮಾಡ್ತೀನಿ, ಅದಕ್ಕೆ ನಂದೇ ಸ್ವತಂತ್ರ, ನನಗೆ ಚೂರು ಶಕ್ತಿ ಇದೆ, ನಾ ಮಾಡಿಬಿಡ್ತೀನಿ, ಇದೆಲ್ಲಿ ಕಲ್ಪನೆ ಬಂತು, ಎಲ್ಲಿಂದ ಹುಟ್ಟು ಬಂತು? ಅರ್ಥವೇ ಆಗಲ್ಲ. ಯಾಕೆ? ಜನರ ತಲೆಯಲ್ಲದೇ ಕೂತಿದೆ, ಕೂತಿದೆ ದೆವ್ವದಂತೆ ಕೂತಿದೆ. ಇರ್ಲಿ ಬಿಡಿ ಅಂತೀರಾ? ಅಂಥ ಕಲ್ಪನೆ, ನಾನೇ ದೇವರು ಎಂಬ ಭಾವನೆ ಆಯ್ತಾ ಇಲ್ವಾ? ಅದರಿಂದ ಒಂದು ಆಚಮನ ಮಾಡಿದರೂ ಸಾಕು, ಅಸಂಖ್ಯಾತ ಜನ್ಮಗಳು ಬಂದು ಬೀಳುತ್ತಂತೆ. ಇನ್ನು ಮತ್ತು ನೀವು ಪೂಜಾ ಮಾಡಿದ್ದಕ್ಕೆ ವೈಷ್ಣದೇವ ಬಲಿಹರಣ ಬೋನಸ್ ಎಷ್ಟು ಬೇಕಾದ್ರೂ ಬರ್ತಾ ಇರುತ್ತೆ, ಒಂದು ಆಚಮನಕ್ಕೆ ಅಷ್ಟು ಬರುತ್ತೆ. ಮತ್ತೆ ಸರಿಯಾ, ಅದನ್ನೇ ಹೇಳ್ತಾರೆ. ಯಾರಿಗೆ? ದುರುಳಮಾನವರಿಗೆ ದೊರಕಾದು, ದೊರಕಾದು ಅಂದ್ರೆ ಇವಾಗ ಅರ್ಥ ಆಯ್ತಾ? ದುರುಳಮಾನವರು ಅಂದ್ರೆ ಯಾರು? ಶೂದ್ರ ಸುಪನ್ಯಾಸರು ಹೋಗ್ತಾರಲ್ಲ, ಅವರಿಗೆಲ್ಲ ದುರುಳರು ಅಂತಲ್ಲ, ಅವ್ರ ಪಾಪ ಒಳ್ಳೆಯವರು ಇರ್ತಾರೆ, ಅವರಲ್ಲ. ಈ ತಿಳ್ಕೊಂಡು ನಾನೇ ಮಾಡ್ತೀನಿ ಅಂತಾರಲ್ಲ, ಅವರು ದುರುಳಮಾನವರು, ಪರಮ ದುರುಳರವರು. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಅಯ್ಯ ಬೇಕಾದಾಗಿ ಹುಟ್ಟಿಸು, ಕುಷ್ಠನೆಂದೆನಿಸು, ಭ್ರಷ್ಟನೆಂದೆನಿಸು, ಏನು ಬೇಕಾದರೂ ಹುಟ್ಟಿಸಯ್ಯ, ನೀನೇ ನಾನೆಂಬವರ ಸಂಘ ಬೇಡ ಹರಿಯೇ ಅಂತ ಹೇಳ್ತಾರೆ. ಅದೊಂದು ಬಿಟ್ಟು ಏನು ಬೇಕಾದ್ರೂ ಮಾಡಿಸ ಹರಿಯೇ ಅಂತಾರೆ. ಮತ್ತು ನಾವು ಇಷ್ಟು ಸುಳಾದಿಗಳು ಹೇಳಿ, ಆಚಾರ ಶಾಸ್ತ್ರ ಹೇಳಿ ಮಾಡೋದೇನು? ನಾ ಮಾಡಿದ್ದೇನೆ, ಕೃಷ್ಣಾರ್ಪಣ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಈ ನೆನಪಿರಲಿ. ಕೃಷ್ಣ ಹೇಳ್ತಾನೆ, ಏನು ಕೆಲಸ ಮಾಡುತ್ತಾ ಇದ್ರು ನೀ ಮಾಡಿಸಿದೀಯಾ, ನಾನಾಗಿ ಮಾಡಿಲ್ಲ, ನೀನ್ ಮಾಡಿಸಿದೀಯಾ, ನಾನಾಗಿ ಮಾಡಿಲ್ಲ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಇದನ್ನೇ ದಾಸರು ಹೇಳಿದ್ರು, ಮಾಡುತ್ತಲಿರಬೇಕು ಸ್ವಾಮಿ ಮಾಡಿಸಿದಾಗೆಲ್ಲ, ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು, ನಾನಾಗಿ ಮಾಡಿಲ್ಲ ಅನ್ನಬೇಕು. ಒಂದು ಮಾತಲ್ಲಿ ಇಡೀ ಗೀತೆ ಕೊಡ್ತಾರೆ ಗೋಪಾಲದಾಸರು, ಅದನ್ನು ಹೇಳ್ತಾ ಇದ್ದಾರೆ. ಊರಗ ಗಿರಿಯ ಯಾತ್ರೆ ದುರುಳಮಾನವರಿಗೆ ದೊರಕಾದು, ದೊರಕಾದು, ದೊರೆತಾರೆ ಫಲಿಸಾದು, ಹರಿ ಗುರು ಭಕುತಿಲಿ ಪರನಾಗಿ ನಡೆದ ಜನರಿಗಲ್ಲದೆ ಮತ್ತಿತರರಿಗೆ ಅತಿ ಸುಲಭವೇ. ಧರಾಧರ ವರ್ಣ ಶ್ರೀ ವಿಜಯ ವಿಠಲ ತಿಮ್ಮ. ಇವೆಲ್ಲ ಹೇಗ್ ಬರುತ್ತೆ? ಕರುಣೆ ಮಾಡಲು ಭಗವಂತನೇ ಕರುಣೆಯಾಗಬೇಕು, ಆಶ್ಚರ್ಯ ಆಗದು ಕಾಣೋ ಅಂತ ಹೇಳಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ವಸ್ತು. ಹೊರಡು ಬರೋಣ, ನಾಳೆ ಸೇರೋಣ. ಅಂದ್ರೆ ಅದು ಊಟ ಪಾಠ ಪ್ರವಚನ ಬೇಕು ಅನ್ನುವಾಗ ನಿಲ್ಲಿಸಬೇಕು ಅಂತ ಶಾಸ್ತ್ರ. ಅನಿಲ್ಸ್ಬಿಟ್ರೆ ಅಪ್ಪ ಸಾಕು, ಆಚಾರ ಬಿಡೋದೇ ಇಲ್ಲ ಅಂತ ಆಗ್ಬಾರ್ದು. ಇಲ್ಲ, ಬೆಂಗಳೂರಲ್ಲಿ ನಂಗೆ ಕೀರ್ತಿ ಬಂದಿದೆ, ಆಚಾರ ಟೈಮ್ ಬಿಟ್ಬಿಡ್ತಾರೆ ಅಂತ. ಟೈಮಿಗೆ ಬರಲ್ಲ, ಏನ್ ಮಾಡೋದು.